ಜೇತಿ ಹರೇರಚಿಂತ್ಯ ಸರ್ವದೇವೈಕವಂದ್ಯ ಪರಮಗುರುರವಿಷ್ಟಾ ವಾಪ್ತಿದ ಸಜ್ಜನಾನಾಂ ನಿಖಿಲ ಗುಣಗಣಾರ್ನೋ ನಿತ್ಯ ನಿರ್ಮುಕ್ತ ದೋಷಃ ಸರಸಿಜನೇನೋಸೌ ಶ್ರೀಪತಿರ್ಮಾನದೋನ ಜೇತ್ಯಜೋ ಅಖಂಡ ಗುಣೋರ್ಮಂಡಲಃ ಸದೋದಿತೋ ಜ್ಞಾನವರೀಚಿ ಮಾರೇ ಸ್ವಭಕ್ತ ಹಾರ್ದೋಚ್ಛ ತಮೋ ನಿಹಂತ ವ್ಯಾಸಾವತಾರೋ ಹರಿರಾತ್ಮ ಭಾಸ್ಕರಃ ಜೇತ್ಯಜೋ ಅಕ್ಷೀನ ಸುಖಾತ್ಮಬಿಂಬಃ ಸ್ವೈಶ್ಚರ್ಯ ಕಾಂತಿ ಪ್ರತತ ಸದೋದಿತಃ ಸಭಕ್ತ ಸಂತಾಪ ದುರಿಷ್ಟ ಹಂತ ರಾಮಾವತೋ ರಾಮಾವತಾರೋ ಹರಿರೀಶ ಚಂದ್ರಮಃ ಜೇತ್ಯ ಸಂಖ್ಯೋರು ಬಲಾಂಬುಪೂರೋ ಗುಣೋಚ್ಚ ರತ್ನಾಕರ ಆತ್ಮವೈಭವ ಸದಾ ಸದಾತ್ಮಜ ನದೀವಿರಾಪ್ಯ ಕೃಷ್ಣಾವತಾರೋ ಹರಿರೇಕ ಸಾಗರ ನಮೋ 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 ಜ್ಯೋತಿರ್ಲೋಕಾಯ ಕಾಲಾಯನಾಯ ಅನಿಮಿಷಾಂ ಪದೇ ಮಹಾಪುರುಷಾಯ ಧೀಮಹೇ ಯದ್ದಿತಂ ತವ ಭಕ್ತಾನಾಂ ಅಸ್ಮಾಕಂ ನೃಹರೇ ಹರೇ ತದಾಸು ಕಾರ್ಯಂ ಕಾರ್ಯ ಪ್ರಳಯರ್ಕಾಯಿತ ಪ್ರಭ ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಅಪಣಿತು ಕೇಳುವೆ ಪರಮ ಭಗವದ್ ಭಕ್ತರಿದನಾದರದಿ ಕೇಳುವುದು ಆದರದಿ ಕೇಳುವುದು. ಇಲ್ಲಿ ಜೀವ ಪ್ರಕರಣ ಸಂಧಿಯಲ್ಲಿ ಏನು ಸಾರಾಂಶ ಸ್ವಲ್ಪ ನೋಡೋಣ. ಈ ಪ್ರೀವಿಯಸ್ ಸಂಧಿಗಳಲ್ಲಿ ನಮ್ಗೆ 6, 7 ಇವನ್ ಎಂಟು ಈ ಸಿನ್ ಬಿಟ್ವಿ. ಇಲ್ಲಿ ತನಕ ನಮ್ಗೆ ಆ ಒಂದು ಅನಿಷ್ಟ ನಿವೃತ್ತಿ, ನಮಗೆ ನಮ್ಮಲ್ಲಿ ಇರುವಂತಹ ಪಾಪಗಳು ಯಾವುದಕ್ಕೆ ಪಾಪಗಳು ಅಂದರೆ ನಾವು ನಮ್ಮ ಸಾಧನೆ ಮಾರ್ಗ ಆಗಲಿ ಮತ್ತು ಈ ಒಂದು ಧ್ಯಾನಕ್ಕೆ ಆಕ್ಚುಲಿ ನಾವು ಧ್ಯಾನ ಮಾಡ್ತೀವಿ, ಬಟ್ ದ ರಿಯಲ್ ಧ್ಯಾನ ಫೋಕಸ್ಡ್ ಆಗಿ ಧ್ಯಾನ ಅಂತ ಹೇಳುವಾಗ ಆ ಒಂದು ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಬರುವಂತ ಧ್ಯಾನ, ಅದು ಮಾಡ್ಲಿಕ್ಕೆ ಏನೇನೆಲ್ಲ ಅಡ್ಡಿ ಇದೆಯೋ ಆ ಪಾಪಗಳನ್ನೆಲ್ಲ ತೊಳೆಯಲಕ್ಕೆ ಮತ್ತು ನಮ್ಮ ದೇಹದಿಂದ ಪಾಪಗಳು ಎಲ್ಲ ಆಲ್ ಸಮಸ್ತ ಪಾಪಗಳು ಎಲ್ಲ ಹೋಗಲಕ್ಕೆ ಆ ಸಂಧಿಗಳನ್ನೆಲ್ಲ ಮಾಡಿದ್ದಾರೆ. ಬಟ್ ಅದೇ ಸಂಧಿಗಳು ಮೋಕ್ಷ ಸಾಧನೆಯನ್ನು ಬರುತ್ತೆ ಈ ಪ್ರಾಚುರ್ಯದಿಂದ ಹೇಳೋದು. ಸೊ ಇದು ನೆಕ್ಸ್ಟ್ ಬಂದಾಗ ಜೀವ ಪ್ರಕರಣ ಸಂಧಿ ಎಂಬುದಲ್ಲಿ ಮುಖ್ಯವಾಗಿ ಫೋಕಸ್ ಇಸ್ ಆನ್ ಮೋಕ್ಷ. ಅಂದ್ರೆ ಇದಿಲ್ಲಿ ಮೋಕ್ಷ ಮಾತ್ರನೇ ಅಂತ, ಮೋಕ್ಷಕ್ಕೆ ಹೋಗಲಕ್ಕೆ ನಮ್ಮಂತವರು ಶುರು ಎಂದು ಮಾಡುವುದು ಅಲ್ಲಿ ಹೇಳಿದ್ದಾರೆ. ಇಲ್ಲಿ ಮುಖ್ಯ ವಿಷಯ ಮೋಕ್ಷ ಸಾಧನ ಅಂತ ಬಂದಾಗ ಏನೇ ಮಾಡಿದ್ರು ಏನೇ ಪ್ರಾರ್ಥನೆ ಹಾಗೆ ಮಾಡಿದ್ರು ನಮ್ಗೆ ಆ ಬಿಂಬರೂಪ ದರ್ಶನ ಆಗಬೇಕು. ಅಂದ್ರೆ ಬಿಂಬರೂಪ ದರ್ಶನ ನಮ್ಮ ಒಳಗೆ ನಮ್ಗೆ ಆಗಬೇಕಾಗಿದೆ. ಆದ ಕಾರಣದಿಂದ ಈ ಒಂದು ಸಂಧಿಯಲ್ಲಿ ಅದಕ್ಕೆ ಪ್ರಾಮುಖ್ಯತೆಯನ್ನ ಕೊಟ್ಟಿದ್ದಾರೆ. ಅವಾಗ ಫಸ್ಟ್ ಸಂದೇಹ ಬರೋದು, ಸರಿ ಬಿಂಬದ ಬಗ್ಗೆ ಹೇಳ್ಬೇಕಾಯ್ತು ಈ ಒಂದು ಇಷ್ಟು ಪದ್ಯಗಳಲ್ಲಿ ಯಾಕೆ. ಫಸ್ಟ್ ಫಾರ್ ಎಕ್ಸಾಂಪಲ್ ತಕೊಳ್ಳಿ, ನಾವು ಫಸ್ಟ್ ಪದ್ಯ 31 ಪದ್ಯಗಳಿದೆ. ಫಸ್ಟ್ ಪದ್ಯದಲ್ಲಿ ಹೇಳೋದೇನು, ಹರಿಯು ಪಂಚಾಶತ್ವರ್ಣ ಸುಸ್ವರೋದಾತ ಅನುದಾತ ಅಂತ ಹಾಗೆ ಶುರು ಮಾಡ್ತಾ ಇದ್ದಾರೆ. ಸೊ ಏನು ಬಿಂಬ ಎಲ್ಲಿ ಬರುತ್ತೆ ಅಂದ್ರೆ ಅಲ್ಲಿ ಫಸ್ಟ್ ಇಂಟ್ರೊಡಕ್ಷನ್ ಅವ್ರು ಹೇಳ್ತಾರೆ, ನಾವು ಒಳಗೆ ಹೋಗಬೇಕಂದ್ರೆ ಒಳಗೆ ಹೋಗಿ ಧ್ಯಾನ ಇವೆಂಚುಲಿ ಒಂದು ದಿವಸ ಮಾಡ್ತೀವಿ ನಾವು ಮಾಡೋವಾಗ ನಿಧಿಧ್ಯಾಸನದಲ್ಲಿ ಬರುವಂತಹ ಧ್ಯಾನ ಮಾಡಕ್ಕೆ ಹೋದಾಗ ನಮಗೆ ಹೆಚ್ಚಾಗಿ ನಮ್ಗೆ ಹೋಗಲಿಕ್ಕೆ ಆಗೋದಿಲ್ಲ. ನಮಗೆ ಆ ಒಂದು ದೇವತೆಗಳ ನಮ್ಮ ಒಳಗೆ ಇದ್ದು ನಮ್ಮನ್ನ ನಿಯಮಿಸುವಂತ ಈ ದೇವತೆಗಳ ಅನುಗ್ರಹ ನಮ್ಗೆ ಬೇಕು. ಆ ದೇವತೆಗಳು ನಮ್ಗೆ ಅಷ್ಟು ಸುಲಭವಾಗಿ ಸಿಕ್ಕೋರಲ್ಲ. ಅದು ಗುರುದ್ವಾರ, ಯಥಾಯೋಗ್ಯವಾದ ಗುರುಗಳನ್ನ ಇಟ್ಟುಕೊಳ್ಳಿ. ಗುರುದ್ವಾರ ದೇವತೆಗಳು ದ್ವಾರ ಹೋಗ್ಬೇಕಾಗಿದೆ. ಸೊ ಆ ದೇವತೆಗಳು ಆ ಜ್ಞಾನಿಗಳು ಆ ರಾಯರ ಮುಂತಾದ ಜ್ಞಾನಿಗಳು ಗುರುಗಳು ಅವರು ಅವರ ಲಕ್ಷಣವನ್ನ ಅವರು ಹೇಗೆ ಉಪಾಸನೆ ಮಾಡಿದ್ದಾರೆ ಹೇಗೆ ನೋಡ್ತಾರೆ. ಸೊ ಉಪಾಸನೆ ಮಾಡಬೇಕಂದ್ರೆ ಅವ್ರ ಎಂತ ಅಂದ್ರೆ ಇಲ್ಲಿ ನಮ್ಮ ಒಳಗೆ ಇರುವಂತ ದೇವತೆಗಳನ್ನ ಅವ್ರು ಎಂತದವರು ತಿಳ್ಕೊಬೇಕಂದ್ರೆ ಅದಕ್ಕೆ ಫಸ್ಟ್ ಅಲ್ಲಿ ಹೇಳೋದು ಅವರು ಏನೇ ಉಚ್ಚಾರಣೆ ಮಾಡಿದ್ರು ಏನ್ ಹೇಳಿದ್ರು ಒಂದು 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 ಅಕ್ಷರ ಬಂದ್ರನು ಆ ಧ್ವನಿ ಅದಕ್ಕೆ ಅಲ್ಲಿ ಹೇಳ್ತಾರೆ ಪಂಚಾಶತ್ವರನ ಸ್ವರ ಉದಾತ್ತ ಅನುದಾತ್ತ ಪ್ರಚಯ ಸ್ವರಿತ ಸಂಧಿ ವಿಸರ್ಗ ಬಿಂದು ಒಂದು ಬಿಂದು ಹಾಕಿದ್ರು ಅಲ್ಲಿ ಅವರು ಹೇಗೆ ಹೇಗೆ ನೋಡ್ತಾ ಇದ್ದಾರೆ ಅಂದ್ರೆ ಇಲ್ಲಿ ದೇವತೆಗಳು ಅಂತ ಬಂದಾಗ ಅವರು ಬರೀ ಬಾಯಿಂದು ಹೇಳೋದಲ್ಲ, ಅವರು ಬಂದು ಅದನ್ನ ನಮ್ಮೊಳಗೆ ಇರುವಂತ ಈ ದೇವತೆಗಳು ಮಹಾತ್ಮೆ ಏನಂದ್ರೆ ಅವರು ನಮ್ಮಿಂದ ಒಂದೊಂದು ಶಬ್ದ ಧ್ವನಿ ಉಚ್ಚಾರ ಮಾಡಿಸ್ತಾರವ್ರು. ಮಾಡಿಸುವಾಗ ಅಲ್ಲಿ ಆ ದೇವತೆಗಳನ್ನೆಲ್ಲ ಆ ದೇವರನ್ನ ರೂಪಗಳನ್ನ ತಮ್ಮಕ್ಕಿಂತ ಹಿರಿಯರು ವಾಯುದೇವರು ಅವರಲ್ಲಿ ಲಕ್ಷ್ಮಿ ಲಕ್ಷ್ಮಿಯಲ್ಲಿ ಇರುವ ಲಕ್ಷ್ಮೀನಾರಾಯಣ ಹೇಗೆ ನೋಡ್ತಾರೆ ಒಂದೊಂದಕ್ಕೆ ಅಂದ್ರೆ ಇಟ್ ಇಸ್ ಅನ್ಫಾತಮಬಲ್. ಸೊ ಅವರು ಮಹಿಮೆಯನ್ನ ತಿಳ್ಕೊಂಡು ಅವರಿಗೆ ನಾವು ಶರಣ ಹೋಗಬೇಕು, ಮಹಿಮೆಯನ್ನ ತಿಳ್ಕೊಂಡು ಶರಣ ಹೋಗ್ಬೇಕು. ಅದಕ್ಕೆ ಅಲ್ಲಿ ಹೇಳ್ತಾರ ಅದಕ್ಕೆ ಅಲ್ಲಿ ಹೇಳುವಾಗ
ಇವರು ಇಳೆಯೊಳಗೆ ಸುರರೇ ಸರಿ ನರರಲ್ಲ, ಅವರು ಅವರಾಡುವುದೇ ವೇದಾರ್ಥ ಅಂತ ಇಲ್ಲಿ ಹೇಳುವಾಗ ನಾಟ್ ಜಸ್ಟ್ ದೇವತೆಗಳು ಈ ಅವತಾರ ತಾಳಿ ಬರ್ತಾರೆ. ಅಂದ್ರೆ ಇಲ್ಲಿ ನಾವು ಇಟ್ಟುಕೊಳ್ಳೋದು ಜಗನ್ನಾಥದಾಸರು, ವಿಜಯದಾಸರು ಮುಂತಾದವ್ರನ್ನ ಇಟ್ಟುಕೊಳ್ಳಿ. ಇವರೆಲ್ಲ ಅವರು ಬಂದು ಆಡುವುದು ವೇದಾರ್ಥ ಅಂದ್ರೆ, ಅವರು ಇವಾಗ ಪ್ರಾಕೃತ ಭಾಷೆಯಲ್ಲಿ ಇದು ಕೊಟ್ಟಿದ್ದಾರೆ ಅಂದ್ರೆ ಇದು ವೇದದ ಅರ್ಥವನ್ನೇ ಅಲ್ಲಿ ಕೊಟ್ಟಿದ್ದಾರೆ ಜ್ಞಾನ. ಸೊ ಅದನ್ನ ತಿಳ್ಕೊಂಡು ನೀವು ಮುಂದಕ್ಕೆ ಹೋಗಿ ಅಂತ. ಮತ್ತು ಅವರು ಚರ್ಯೆ ಅಂದ್ರೆ ಈ ದೇವತೆಗಳಲ್ಲಿ ಏನ್ ವಿಶೇಷ ಅಂದ್ರೆ, ದೇವತೆಗಳು ವಿಜ್ಞಾನ ಯೋಗಿಗಳು, ಭಕ್ತಿ ಯೋಗಿಗಳು ಅಂತ ನಾವು ಹೇಳ್ತೀವಿ. ಆ ಭಕ್ತಿ ಜ್ಞಾನ ಯೋಗಿಗಳು, ಕರ್ಮಯೋಗಿಗಳು ಅಂತ ಈ ಡಿಫರೆನ್ಸ್ ಎಲ್ಲ ಮುಂದೆ ಹೇಳ್ತಾರೆ ದಾಸರು. ಸೊ ಬೇಸಿಕಲಿ ಅವರು ಅಪರೋಕ್ಷ ಜ್ಞಾನಿಗಳು, ಅಪರೋಕ್ಷ ಜ್ಞಾನ ಆದ ಮೇಲೆ ಆ ಪದವಿಗೆ ಬಂದವರು. ಸೊ ಅವರು ಹೇಗೆ ಆಚರಣೆ ಮಾಡ್ತಾರೆ ಅಂಬೋದು ಮತ್ತು ಅವ್ರಿಗೆ ಪ್ರಯತ್ನ ಇಲ್ಲದೆ ಏನು ಡಿಫರೆನ್ಸ್ ಅಂದ್ರೆ, ನಾವು ಏಕಾದಶಿ ಮಾಡ್ತೀವಿ ಮಾಡೋರಿಗೆ ಮಾಡ್ತೀವಿ, ಇನ್ನೊಬ್ರು ಮಾಡ್ತಾರೆ, ಜ್ಞಾನಿಗಳು ಮಾಡ್ತಾರೆ, ವ್ಯತ್ಯಾಸ ಏನು? ರಾಯರು ಮಾಡ್ತಾರೆ. ಏನು ವ್ಯತ್ಯಾಸ ಅಂದ್ರೆ, ನಮ್ಗೆ ಇಫರ್ಟ್ ಪ್ರಯತ್ನದಿಂದ ನಾವು ಮಾಡ್ತೀವಿ. ಏಕಾದಶಿ ಬರುತ್ತಾ ಬರುತ್ತಾ ಇದು ಊಟ ಮಾಡಬಾರ್ದು. ಸೊ ಮನಸ್ಸನ್ನ ವಿತ್ ಫೋರ್ಸ್ ನಿಯಮನ ಮಾಡ್ತೀವಿ, ಸಹಜವಾಗಿ ಬರೋದಿಲ್ಲ. ಸಹಜವಾಗಿ ಅವ್ರಿಗೆ ಏಕಾದಶಿ ಸಹಜವಾಗಿ ಅವ್ರು ಮಾಡ್ತಾರೆ ವಿಥೌಟ್ ಎನಿ ಇಫರ್ಟ್. ಅದು ಅವರ ಲಕ್ಷಣ, ಜ್ಞಾನಿಗಳ ಲಕ್ಷಣ, ಅದು ಅಪರೋಕ್ಷ ಜ್ಞಾನಿ ದೇವತೆಗಳ ಲಕ್ಷಣ, ಸಹಜವಾದ ಪ್ರವೃತ್ತಿ. ನಮ್ಮಲ್ಲಿ ಇಲ್ಲ, ನಮ್ಗಿಂತ ಇನ್ನು ದೊಡ್ಡವರಲ್ಲಿ ಪ್ರಯತ್ನದಿಂದ ಮಾಡ್ತಾರೆ. ನಮ್ಗೆ ಮನಸ್ಸು ಎಲ್ಲಿ ಇರುತ್ತೋ ಗೊತ್ತಿಲ್ಲ, ಏನೋ ಒಂದು ಮಾಡ್ತೀವಿ, ದ್ವಾದ್ವಾನ ಏನೋ ಮಾಡ್ತೀವಿ, ಮಾಡಬೇಕು ಅಂತ ಹೇಳಿದ್ರೆ ಮಾಡ್ತೀವಿ. ಸೊ ನಾವು ಸ್ವಲ್ಪ ಕರ್ಮಯೋಗಿಗಳಲ್ಲಿನೂ ಇನ್ನೂ ಒಂದು ಕೆಳಮಟ್ಟದಲ್ಲಿ ನಾವು ಇರೋರು. ಸೊ ಅದನ್ನ ಅವರುಗಳು ಮಾಡುವಂತ ವಿಧಾನವನ್ನ ತಿಳಿಸಿ, ಈ ವಿಲ್ ಆಲ್ಸೋ ಬಿ ಗೆಟಿಂಗ್ ದೇರ್ ಸಂದರ್ ದೇರ್. ಅದಕ್ಕೆ ಹೇಳುವಾಗ ಈಶನಲ್ಲಿ ವಿಜ್ಞಾನ, ಇದು ಎರಡು ತರನು ನೋಡಿದ್ದೀವಿ. ಅವ್ರು ಹೇಗೆ ನೋಡ್ತಾರೆ, ದೇವರಲ್ಲಿ ವಿಜ್ಞಾನ ನೋಡ್ತಾರೆ, ದೇವರನ್ನ ವಿಜ್ಞಾನ ಅಂತ ನೋಡ್ತಾರೆ, ಆ ವಿಜ್ಞಾನ ಮೂಲ ಸಿಕ್ತಾನ ಅಂತ ನೋಡ್ತಾರೆ. ಹೀಗೆ ಒಂದೊಂದನು ದೇವರಲ್ಲಿ ನೋಡ್ತಾರೆ, ಸದ್ಭಕ್ತರಲ್ಲಿ, ಭಗವದ್ ದಾಸರಲ್ಲಿ ಅಂತ ಹೇಳ್ತಾರೆ. ಭಗವದ್ ದಾಸರು ಅಂತ ಬಂದ್ರೆ ಎಲ್ಲ ದಾಸವರ್ಗದಲ್ಲಿ ಇರುವವರು ಮಾತ್ರ ಅಲ್ಲ, ಎಲ್ಲರೂ ದಾಸರು, ಲಕ್ಷ್ಮಿಯ ದಾಸ ಅಲ್ಲಿಂದ ಬರೋದು. ಅವರೆಲ್ಲ ಹೇಗೆ ಅಲ್ಲಿ ಸದ್ಭಕ್ತಿಯನ್ನ ಸರಿಯಾದ ಭಕ್ತಿಯನ್ನ ಅವ್ರು ನೋಡ್ತಾರೆ, ಹೇಗೆ ಅವ್ರು ವರ್ತನೆ ಮಾಡ್ತಾರೆ, ಮಿಥ್ಯಾವಾದದಲ್ಲಿ ಮಿಥ್ಯಾವಾದಿಯಲ್ಲಿ ಹಾಗೇನು ಪಾಠ ಇದೆ. ಸೊ ಮಿಥ್ಯೆ ಹೇಳೋರು, ಮಿಥ್ಯ ಹೇಳೋರು ಅಂದ್ರೆ ಇಟ್ಸ್ ನಾಟ್ ಲೈಕ್ ಇವಾಗ ನಾವು ಲೌಕಿಕದಲ್ಲಿ ಹೇಳೋರು ಅಂತ ಅರ್ಥದಲ್ಲಿ ಬರೋದಿಲ್ಲ. ಮಿಥ್ಯ ನಿತ್ಯದಲ್ಲಿ ಅಂತಲೇ ಹಾಕಿದ್ದಾರೆ ಅಂದ್ರೆ ಸ್ವರೂಪತಃ ಆ ಮಿಥ್ಯಾ ಜ್ಞಾನ ಉಳ್ಳವರಲ್ಲಿ ಅವರು ದ್ವೇಷ ಮಾಡ್ತಾರ ಅಂತ ಹೇಳ್ತಾರೆ. ಅಂದ್ರೆ ಲೌಕಿಕದಲ್ಲಿ ಇರೋರ ಜೊತೆಯಲ್ಲಿ ಅಂತಿಲ್ಲ, ಆ ಮಿಥ್ಯಾವಾದದಲ್ಲಿ ಅಂದ್ರೆ ಇವಾಗ ವಾದ ಮಾಡೋರು ನಾವೇ. ಒಂದೊಂದು ಕಾಲದಲ್ಲಿ ಆತರ ಎಲ್ಲ ಹೇಳಿರ್ಬೋದಾ, ಹೇಳಿರಲಿಕ್ಕೆ ಚಾನ್ಸಸ್ ಇದೆ. ಸೊ ಆ ವಾದವನ್ನ ಅವರು ದೇ ಡೋಂಟ್ ಪ್ರದ್ವೇಷ ಪ್ರಕರ್ಷ ದ್ವೇಷ ಮಾಡ್ತಾರೆ ಅಂದ್ರೆ ದೇ ಡೋಂಟ್ ಎಂಡಾರ್ಸ್ ಇಟ್ ಬಿಕಾಸ್ ಇಟ್ ಈಸ್ ಅಗೇನ್ಸ್ಟ್ ದೇವರಿಗೆ ವಿರುದ್ಧವಾಗ ದೇವರ ಮಹಿಮೆಯನ್ನ ತೃಣೀಕರಣ ಮಾಡುವಂತ ಇದ್ದಕ್ಕೋಸ್ಕರ ಪೀಪಲ್ ಆರ್ ಡೂಯಿಂಗ್ ದಟ್. ಸೊ ಅದು ಹೇಳ್ತಾರೆ. ಸೊ ಸಮಸ್ತ ಪ್ರಾಣಿ ಎಲ್ಲದಲ್ಲಿನೂ ಭಗವಂತ ಇದ್ದಾನೆ ಅಂತ ತಿಳುವಳಿಕೆ, ಭಗವಂತನಿಲ್ಲದೆ ಯಾವುದು ಆಗೋದಿಲ್ಲ ಅಂಬುದು ಜ್ಞಾನಿಗಳು, ಅಪರೋಕ್ಷ ಜ್ಞಾನಿಗಳು, ದೇವತೆಗಳು ಸಾಕ್ಷಾತ್ತಾಗ ನೋಡ್ತಾ ಇರ್ತಾರೆ. ಅವ್ರು ಹೊರ ವಸ್ತುವನ್ನ ನೋಡೋದಿಲ್ಲ, ಒಳಗಿರುವಂತ ದೇವರನ್ನ ನೋಡುತ್ತಾರೆ, ದೇವರಲ್ಲಿ ವ್ಯಾಪಾರ ಮಾಡುವಂತ ನೋಡ್ತಾರೆ. ನಾವು ಕೇಳಿ ಕೇಳಿ ಏನೋ ಚೂರುಚಾರ ನಾವು ಮಾಡ್ತೀವಿ. ಸೊ ಅದು ಮಾಡಿ ಇದೆ ಇದು ಸರಿಯಾಗಿ ಅಂದ್ರೆ ಅವರ ಅಭಿಲಾಷೆಗಳ ಪೂರೈಸೋ, ಯಾರ ಅಭಿಲಾಷೆಯನ್ನು ಪೂರೈಸುವುದಕ್ಕೆ ನಮ್ಮ ಅಭಿಲಾಷೆ, ನಾವು ಏನು ನಮ್ಗೆ ಬೇಕೋ ಅದನ್ನ ಪೂರೈಸೋಕೆ ನಮ್ಗೆ ಶಕ್ತಿ ಇಲ್ಲ. ಅವರವರ ಅಭಿಲಾಷೆಗಳನ್ನ ಪೂರೈಸುವುದೇ ಮಹಾಯಜ್ಞ ಅಂತ ಹೇಳಿದ್ರೆ ನಾವು ಮಾಡೋದಿಲ್ಲ. ಮಹಾಯಜ್ಞ ನಮ್ಮಲ್ಲಿ ನಿಂತು ನಮ್ಗೆ ಸತ್ಪ್ರೇರಣ ಕೊಟ್ಟು ಹಾಗೆ ಮಾಡ್ತಾರೆ. ದೇವರಲ್ಲಿ ಭಕ್ತಿ ತೋರಿಸೋದು, ಭಗವದ್ ಭಕ್ತರಲ್ಲಿ ದೇವರಲ್ಲಿ ಜ್ಞಾನ ನೋಡೋದು, ಜ್ಞಾನ ಪೂರ್ಣ ಜ್ಞಾನಮಯ ಜ್ಞಾನಗಣ ಅಂತ ಅವನನ್ನ ನೋಡೋದು, ಭಕ್ತಿ ದಾಸರಲ್ಲಿ ಅಂದ್ರೆ ಭಗವಂತನ ಭಕ್ತರಲ್ಲಿ ಅವರಲ್ಲಿ ಇರುವಂತ ಭಕ್ತಿಯನ್ನ, ಭಕ್ತಿ ಅವರಲ್ಲಿ ಇದೆ ಅವರಿಗೆ ನಾವು ಭಕ್ತಿ ಮಾಡೋದು. ಹೀಗೆ ನಾವು ಅದನ್ನ ನಮ್ಮ ಜೀವನದಲ್ಲಿ ಅಳವಡಿಸ್ಕೋಬೇಕು ಅಂಬುದನ್ನ ಹೇಳ್ತಾ, ಅದು ಮಾಡಿದ್ರೆ ನಮಗೆ ಅದೇ ಒಂದು ದೊಡ್ಡ ಯಜ್ಞ ಆಗ್ಬಿಡತ್ತೆ, ದೊಡ್ಡ ಮಹಾಪೂಜೆ. ಯಜ್ಞ ಅಂದ್ರೆ ಹರಿಪೂಜೆ ಆಗ್ಬಿಡತ್ತೆ ಅಂತ ಅಲ್ಲಿ ಹೇಳ್ತಾರೆ. ಹರಿಪೂಜೆ ಅಂದ್ರೆ ನಮ್ಮಲ್ಲಿರುವಂತ ಬಿಂಬರೂಪಿಗೆ ಆಗತ್ತೆ ಅಂತ. ಅದು ಹೇಳ್ಬಿಟ್ಟು ಇನ್ನೊಂದು ಹೇಳ್ತಾರೆ, ಇದು ಯಾವಾಗ ಮಾಡ್ಬೇಕು ಏನ್ ಮಾಡ್ಬೇಕು ಅಂದ್ರೆ ಅದು ಹೇಳ್ತಾ. ಇದಕ್ಕೆ ಅನೇಕ ವಿಸ್ತಾರವಾಗಿ ನೋಡಿದೀವಿ, ಸ್ಥೂಲವಾಗಿ ನೋಡ್ಬೇಕು ಅಂದ್ರೆ ಮೂರು ದೋಷಗಳಲ್ಲಿ ದೇಶಗಳಲ್ಲಿ ನಮ್ಗೆ ಬರುವಂತ ಜಾಗ್ರ ಸ್ವಪ್ನ ಸುಷುಪ್ತಿ ಆ ಸೃಷ್ಟಿ ಸ್ಥಿತಿ ಎಲ್ಲ ಹೇಗೆ ಬೇಕಾದ್ರೆ ಮೂರು, ಯಾವ್ದು ಮೂರು ಬೇಕಾದ್ರೆ ನೀವು ತಕೊಳ್ಳಿ. ಮೂರು ಲೋಕ ಎಲ್ಲ ಮೂರು ದಶೆಗಳು, ಮೂರು ಅವಸ್ಥೆಗಳಲ್ಲಿ ಆ ಭಗವಂತ ಒಬ್ಬನೇ ಮುಖ್ಯ, ಏಕಾತ್ಮ ಅಂದ್ರೆ ಮುಖ್ಯ ಸ್ವಾಮಿಯಾಗಿ ಅವನೇ ಇದ್ದಾನೆ ಅಂತ ತಿಳ್ಕೊಂಡು ಭಗವಂತನ ಭೂ ಉದಕ ಸಿಕ್ಕಿಯೊಳಗೆ ಅಂತ ಹೇಳುವಾಗ ಅದೇ ಐದು ಪಂಚಭೂತದಲ್ಲಿ ಆ ಗಾಳಿ ಮತ್ತು ಆಕಾಶ ಹೇಳಬೇಕಾದ ಅವಶ್ಯಕತೆನೇ ಇಲ್ಲ, ಬಿಕಾಸ್ ಇಟ್ ಈಸ್ ದೇರ್ ಎವ್ರಿವೇರ್. ಉಳಿದ ಮೂರು ಅದು ಕಣ್ಣಿಗೆ ಕಾಣುವಂತಹ ಮೂರ್ತ ಪದಾರ್ಥ, ಮೂರಲ್ಲಿ ಉದಕದಲ್ಲಿ ಭೂಮಿಯಲ್ಲಿ ಮತ್ತು ಬೆಂಕಿ ಲೈಟ್, ಇದರಲ್ಲಿ ಹತ್ತು ಕರಣಗಳಲ್ಲಿ ನಮ್ಮಲ್ಲಿ ಕರ್ಣ ಮುಖವಾಗ ನಾವು ಮಾಡ್ತೀವಿ. ಸೊ ಇದು ಎಲ್ಲದಲ್ಲಿನೂ ಭಗವಂತ ಮುಖ್ಯ ಪ್ರಾಣರ ಮೂಲಕವಾಗಿ ಎಲ್ಲವೂ ಮಾಡ್ತಾನ ಅಂತ ತಿಳಿದುಕೊಂಡು ನಾವು ಮಾಡಿದ ದೇವರು ಸ್ವೀಕಾರ ಮಾಡ್ತಾನೆ. ಇಲ್ಲಿ ನಿಧನ ನಾಮಕ ಅಂಬೋದಕ್ಕೆ ನಿಧನ ಅಂದ್ರೆ ಕೊನೆಯಲ್ಲಿ ನಮ್ಗೆ ಪ್ರಳಯಕಾಲದಲ್ಲಿ ಅವನು ತಗೊಳ್ತಾನಂತ ಅರ್ಥ ಬರಬೇಕಾಗಿ, ಅದು ಅರ್ಥ ಆಗತ್ತೆ. ನಿಧನ ಅಂತ ಹೇಳುವಾಗ ಸನ್ನಿಧಾನ ಅಂತ, ನಿಧನ ಸನ್ನಿಧಾನ ಅಂತ ಹೇಳ್ತಾರೆ. ಚಂದಾಗಿ ಇದ್ದು ಸ್ಥಿರವಾಗಿ ಇದ್ದು ಅವನೇ ಸ್ವೀಕರಿಸ್ತಾನೆ ನಮ್ಮ ಹೃದಯದಲ್ಲಿ ಅಂತ ಹೇಳ್ತಾರ. ಆಮೇಲೆ ಕರ್ಮಗಳು ಮಾಡುವಂತ ಬಗೆಯನ್ನ ಹೇಳ್ತಾರೆ, ನಿತ್ಯ ಕರ್ಮ, ನೈಮಿತ್ಯ ಕರ್ಮ, ಕಾಮ್ಯ ಕರ್ಮ ಇದೆಲ್ಲ ಹೇಳ್ತಾರ. ಸೊ ನಾವು ದಿನಾಗ್ಲೂ ಮಾಡುವಂತದ್ದೇ ಇದು. ದಿನಾಗ್ಲೂ ನಾವು ಏನಾದ್ರು ಮಾಡುವಾಗ ಕೃಷ್ಣಾರ್ಪಣ ಅಂತ ಹೇಳ್ತೀವಿ, ಶಾಸ್ತ್ರೀಯರು ಮಾಡುವಂತದ್ದು ಕೃಷ್ಣಾರ್ಪಣ ಅಂತ ಹೇಳ್ತೀವಿ. ಕೃಷ್ಣಾರ್ಪಣ ದೇಹದೇವರು ಕೊಟ್ಟಿದ್ದಾನೆ, ದೇಹದಿಂದ ಮಾಡುವಂತ ಕರ್ಮ. ಸೊ ಕೃಷ್ಣಾರ್ಪಣ ಉಳಿದ ಕಡೆಯಲ್ಲಿ ವಿಶೇಷವಾಗಿ ನಾವು ಒಂದು ಒಂದು ಯಾತ್ರೆಗೆ ಹೋದಾಗ ಮತ್ತು ವಿಶೇಷವಾಗಿ ಅಧಿಕ ಮಾಸ ಬರುತ್ತೆ, ವಿಶೇಷ ಕಾಲಗಳಲ್ಲಿ ಏನು ವಿಶೇಷ ಸ್ಮರಣೆ, ಕೃಷ್ಣ ಇದ್ದೇ ಇದ್ದಾನೆ. ವಿಶೇಷವಾಗಿ ಪರಶುರಾಮ ಹಯವದನ ರೂಪಗಳನ್ನು ಹೇಳ್ತಾರೆ. ಇಲ್ಲಿ ನಾವು ಸ್ವಲ್ಪ ಡಿವಿಯೇಟ್ ಮಾಡಿದ್ದನ್ನ ಸ್ವಲ್ಪ ವಿಸ್ತಾರವಾಗಿ ನಾವು ವಿಷ್ಣು ರಹಸ್ಯದ ಮೂಲಕವಾಗಿ ಎಷ್ಟೆಷ್ಟು ಕರ್ಮಗಳು ಏನೇನು ಹೇಗಾಗತ್ತೆ ಅಂತ ಅದು ಡೀಟೇಲ್ ಹೋಗಿದ್ವಿ. ಅಲ್ಲಿ ಇಲ್ಲಿ ಡೀಟೇಲ್ಡ್ ಕೊಟ್ಟಿಲ್ಲ ನಾವು, ಅದು ಸ್ವಲ್ಪ ಹೇಗೆ ಕರ್ಮಗಳು ಆಗತ್ತ ಎಂಬುವ ಡೀಟೇಲ್ಸ್ ಅಲ್ಲಿ ಸ್ವಲ್ಪ ವಿಸ್ತಾರವಾಗಿ ನೋಡಿದ್ದೀವಿ. ಐದನೇ ಪದ್ಯಕ್ಕೆ ಮತ್ತು ಆರನೇ ಪದ್ಯಕ್ಕೆ ಬರುವಾಗ ಇಷ್ಟು ತನಕ ತಿಳ್ಕೊಂಡು ಅದಕ್ಕೆ ಪ್ರಯೋಜನೇನು? ಸುಮ್ಮನೆ ಆಮ್ಚೇರ್ ಫಿಲಾಸಫಿ ಇಲ್ಲ, ಮಾಡಬೇಕು, ಕರ್ಮ ಅನುಷ್ಠಾನ ಮಾಡಬೇಕು. ಕರ್ಮ ಅನುಷ್ಠಾನ ಮಾಡುವಾಗ ಅದು ಹೇಗ್ ಮಾಡ್ತೀವಿ ಎಂಬುದನ್ನ ಆ ವೈಶ್ವದೇವ ಬಲಿಹರಣ ಮುಂತಾದ ಮಾಡ್ತಾರಲ್ಲ ಅದು ಬಗ್ಗೆನೂ ಇಲ್ಲಿ ಹೇಳಿದ್ದಾರೆ. ಸೊ ಯಾರಿಗೆ ಇದು ಹೇಗೆ ನಮ್ಗೆ ಅನುಕೂಲ ಆಗತ್ತಂದ್ರೆ, ಸಪೋಸ್ ಮನೆಯಲ್ಲಿ ವೈಶ್ವದೇವ ಮಾಡೋದಿಲ್ಲ ಅಂತ ಅನ್ಕೊಳ್ಳಿ ಗಂಡಸರು, ಆವಾಗ ಅಟ್ಲೀಸ್ಟ್ ನಮ್ಗೆ ಅನ್ಸುತ್ತೆ ಅಯ್ಯೋ ನಮ್ಮ ಮನೆಯಲ್ಲಿ ಮಾಡ್ತಾ ಇಲ್ಲವೆಲ್ಲ ಏನು ಪಾಪ ಬರತ್ತ, ಬಿಕಾಸ್ ನಮ್ಗೆ ಕಿಂಚಿತ್ ಅಧಿಕಾರನೇ ಇದೆ, ನೀರಿಂದ ಕೊಡುವಂತ ಅಧಿಕಾರ ಹೆಂಗಸರಿಗೇನು ಇದೆ, ಅದು ಮಾಡಕ್ ಆಗಿಲ್ಲ ನಮ್ಗೆ ಅಂದ್ರೆ ಅವಾಗ ಏನ್ ಮಾಡೋದು? ಅಟ್ಲೀಸ್ಟ್ ಈ ಪದ್ಯ ಇದಲ್ಲ ಅದಕ್ಕೆ ಒಂದು ಪದ್ಯನೂ ಕೊಟ್ಟಿದ್ದಾರೆ, ಅದು ಕಿಂಚಿತ್ತಾನು ಮಾಡಿ. ಆ ಪದ್ಯ ಹೇಳಕ್ಕೆ ಕನ್ನಡವನ್ನು ನಮ್ಗೆ ಬರ್ತಾ ಇಲ್ಲ ಅಂದ್ರೆ ಆ ಒಂದು ಚಿಂತನೆಯನ್ನು ಮಾಡಬಹುದು. ಸೊ ಅಷ್ಟು ಸಾಧನೆಗೆ ಅಷ್ಟು ಒಂದು ದೇವರ ಕರುಣೆಯನ್ನ ಇಲ್ಲಿ ನೋಡ್ತೀವಿ. ಇದು ಆದ ಮೇಲೆ ಯಾಕೆ ಇದೆಲ್ಲ ಮಾಡಬೇಕು ಏನು ಅಂದ್ರೆ, ಅವಾಗ ಜೀವ ನಾನು ಯಾರು ಅಂತ ಪ್ರತಿದಿನವೂ ಸ್ವಲ್ಪ ಚಿಂತನೆ ಮಾಡಿ ಅಂತ, ನಾನು ಯಾರು ಅಂದ್ರೆ ಅದಕ್ಕೆ ನಾನು ಅಂಬೋದು ಏನು ಅಂಬೋದನ್ನ ವಿವರಣೆ ಮಾಡ್ತಾರೆ. ಇದು ನಮಗೆ ತುಂಬಾ ಪ್ರಸಿದ್ಧವಾದ ಕುದುರೆ ಬಾಲ ಕೊನೆಯ ಕೂದಲ ತುದಿ ವಿಭಾಗ ಅಂದ್ರೆ, ಯು ಆರ್ ಇನ್ಫಿಟಸ್ನಲ್ಲಿ ವೆರಿ 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 ಟೈನಿ. ಸೊ ನೀನು ಊಟ ಮಾಡೋದೇನು, ನೀನ್ ಇನ್ನೊಬ್ರಿಗೆ ಕೊಡೋದೇನು, ಮಾತಾಡೋದೇನು, ಕೇಳೋದೇನು, ಏನು ಇಲ್ಲ, ಏನು ಇಲ್ಲ, ಅವರಿಂದಲೇ ಆಗತ್ತ, ದೇವತೆಗಳ ಮೂಲ ಆಗತ್ತ ಅಂಬೋ ಜ್ಞಾನ ನಮ್ಗೆ ಬರಬೇಕು. ಫಸ್ಟ್ ಧ್ಯಾನಕ್ಕೆ ಹೋದಾಗ ಈ ಜ್ಞಾನ ನಮ್ಗೆ ತುಂಬಾ ಅವಶ್ಯಕ. ಅದಕ್ಕೆ ನಾವು ಶುರು ಮಾಡುವಾಗ್ಲೇ ಧ್ಯಾನವು ಆಸನ ಏನ್ ಹಾಕೊಳ್ಳೋವಾಗ್ಲೂ ಇದೇ, ನಾವು ಎಲ್ಲಿ ಇದೀವಿ ಅವರ ಲೊಕೇಶನ್ ಅಂತ ಹೇಳುವಾಗ ಬ್ರಹ್ಮಾಂಡದಿಂದ ಶುರು ಮಾಡಿ ಅಲ್ಲಿಂದ ತಂದು ಕ್ಷೀರ ಸಾಗರ ಎಲ್ಲ ತಂದು ವೇರ್ ಆರ್ ಯು ಇನ್ ದಟ್, ಎಲ್ಲಿನ ಇಲ್ಲ ಒಂದು ಕೊನೆಯಲ್ಲಿ ಆ ಒಂದು ಹೃದಯ ಬಂದು ಹೃದಯ ಕಮಲ ಬಂದು ಕರ್ಣಿಕೆ ಬಂದು ಅಲ್ಲಿ ಕೊನೆಯಲ್ಲಿ ಮೂಲೇಶ ಬಂದು ಮೂಲೇಶನ ಪಾಲು. ಸೊ ಹೌ ಏನು ನಮ್ಮ ಪೊಸಿಷನ್ ಎಂಬುದನ್ನ ಅದನ್ನ ತಿಳಿಸಿಕೊಡುತ್ತೆ. ಸೊ ಅದನ್ನ ಹೇಳಿ ನಾವು ಎಷ್ಟು ನಮ್ಮ ಜೀವ ಪರಿಮಾಣ ಎಷ್ಟು ಎಂಬುದನ್ನ ಒಂದು ಕೊಟ್ಟುಬಿಟ್ಟು ನೆಕ್ಸ್ಟ್ ನಮ್ಗೆ ಬೇಕಾದದನ್ನ ಹೇಳ್ತಾರೆ. ಅಲ್ಲಿ ಇದು ಗೊತ್ತಾದಾಗ ನಾವು ಏನು ಇಲ್ಲ ಇವರ ದಯೆಯಿಂದ ಆಗತ್ತೆ ಅಂತ ಗೊತ್ತಾದಾಗ ಆವಾಗ ಧ್ಯಾನಕ್ಕೆ ಒಳಗೆ ಹೋಗ್ಬೇಕಾಗತ್ತೆ. ಆವಾಗ ಯಾರನ್ನ ಪ್ರಾರ್ಥನೆ ಮಾಡಬೇಕು ಅಂದ್ರೆ ನಮ್ಗೆ ಈ ಸಂಸಾರದಿಂದ ಪಾರು ಮಾಡುವಂತ ಈ ಭಗವಂತನ ಧ್ಯಾನ ಬರಬೇಕು. ಯಾರು ಬಿಂಬದ ಜ್ಞಾನ ಬರಬೇಕು ಅಂತ ಅಲ್ಲಿ ಬಿಂಬತ್ರಯದ ಬಗ್ಗೆ ಹೇಳ್ತಾ ಇದ್ದಾರೆ. ಈ ಬಿಂಬತ್ರಯದ ಮೂಲಕವಾಗಿ ನಮ್ಗೆ ಸಂಸಾರ ನಿವೃತ್ತಿ ಆಗತ್ತೆ. ಅದು ಒಂದು ಸ್ವಲ್ಪ ಕಿರುಪರಿಚಯ. ನಾವು ಆದಷ್ಟು ಆ ಚಿಂತನೆ ನಮ್ಮ ನಾವು ಮಾಡುವಂತ ಅತೀ ಅಲ್ಪ ಧ್ಯಾನದಲ್ಲಿನೂ ಒಮ್ಮೆ ಅದು ನೋಡ್ಲಿಕ್ಕೆ ಪ್ರಯತ್ನ ಮಾಡಬೇಕು. ಅದಕ್ಕೆ ಚಿತ್ರನೂ ಹುಟ್ಟಿದ್ದಾರೆ, ಹೇಗೆ ಅದನ್ನ ಚಿಂತನೆ ಮಾಡಬೇಕು ಎಂಬುದನ್ನು ಪಿಕ್ಚರು ನಾವು ಪಿಕ್ಚರು ನಮ್ಮ ಗ್ರೂಪ್ಲಿ ಸರ್ಕ್ಯುಲೇಟ್ ಆಯ್ತು. ಸೊ ಅಲ್ಲಿ ನೋಡಿದಾಗ ಜೀವ ಅಂಗುಷ್ಟ ಇದು ನಮ್ಗೆ ಪರಿಚಿತವಾದದ್ದು. ಮೂರು ದೇವರ ಮೂರು ರೂಪಗಳು ಬಿಂಬರೂಪ ಅಂತ ಮೂರನ್ನ ಅಲ್ಲಿ ಹೇಳಿ ಅಲ್ಲಿ ಹೇಳ್ಬಿಟ್ಟು ಅದನ್ನ ಹೇಳುವಾಗ ಕಾಮ ಕರುಣಾಳುಗಳ ದೇವನು ಈ ಜಗತ್ರೇವ. ಅವನನ್ನ ನೋಡುವಾಗ ಅಲ್ಲಿ ಕರುಣಾಳು ಅಂತ ಅವಶ್ಯ ಯಾವುದೇ ನಾವು ಉಪಾಸನೆ ಯಾವುದೇ ಚಿಂತನೆ ಯಾವುದೇ ಪ್ರತಿಷ್ಠಾಪನೆ ಮಾಡಿದ್ರು ನೋಡಿ, ಗಡ್ಡಸರು ಮಾಡುವಾಗಲೂ ಸೂರ್ಯಾಂತರ್ಗತ ಗೃಹಿಂದನೇ ಮಾಡ್ತಾರೆ. ಸೊ ಕರುಣಾಳು ಅಂಬೋದು ತುಂಬಾ ಇಂಪಾರ್ಟೆಂಟ್ ಆಗತ್ತ. ಕರುಣಾಳು ಭಗವಂತ ಕರುಣಾಮಯ ಅಂಬೋದು ಇಷ್ಟು ಮಾಡ್ತಾ ಇದ್ದಾನೆ, ನಮ್ಗೆನೂ ಮಾಡ್ತಾ ಇದ್ದಾನೆ, ಆ ಒಂದು ಭಾವನೆ ಬರಬೇಕು ಅಂತಲ್ಲಿ. ಕರುಣಾಳುಗಳ ದೇವನು, ಕರುಣಾಳುಗಳು ಎಲ್ಲರೂ, ನಮ್ಮ ರಾಯರು ಕರುಣಾಮೂರ್ತಿನೇ. ಇದನ್ನ ಈ ಕರುಣಾಳುಗಳ ದೇವ ಅಂತ ಅವನನ್ನ ಚಿಂತನೆ ಮಾಡಬೇಕು ಅಂತ ಹೇಳಿ ಅಲ್ಲಿ ನೆಕ್ಸ್ಟ್ ಪದ್ಯದಲ್ಲಿ ಆ ಮೂರು ಬಿಂಬದಲ್ಲಿ ಬಿಂಬತ್ರಯದಲ್ಲಿ ನಮಗೆ ನಮ್ಮದೇ ಜೊತೆಯಲ್ಲಿ ಯಾವತ್ತು ಇದ್ದು ನಮ್ಮದೇ ಆ ಒಂದು ಜೀವಾಕಾರ ಹಾಗೆ ಇರುವಂತ ಸ್ವಾಮಿಯಾದಂತ ಆ ಒಂದು ಅಗ್ರೇಶನನ್ನ ಒಂದು ಚಿಂತನೆಯನ್ನ ಕೊಡ್ತಾರ. ಅಗ್ರೇಶನನ್ನ ಹೇಗೆ ನೋಡಬೇಕು ಅಂತ ಕೊಡ್ತಾರ. ಇದನ್ನ ನಾವು ಸಪರೇಟ್ ಆಗಿ ಒಂದು ನೋಡೋಣ, ಅದ್ರಲ್ಲಿ ಕೆಲವು ವಿಷಯಗಳ ಅಂಶಗಳಿದೆ, ನೋಡೋಣ ಆಮೇಲೆ. ಸೊ ನೈನ್ತ್ ಇದಾದ ಮೇಲೆ ಹತ್ತನೇದಲ್ಲಿ ಏನ್ ಕೊಡ್ತಾರ ಅಂದ್ರೆ ಆ ಭಗವಂತನೇ ಬಿಂಬನ. ಇಲ್ಲಿ ಚಿಂತನೆ ಎಲ್ಲಿ ಮಾಡ್ತಾ ಇದ್ದೀವಿ ನಾವು ಅಂತ ಒಂದು ಪ್ರಶ್ನೆ ಬರುತ್ತೆ, ಅದೊಂದು ಕ್ವಶನ್ ಬಂತು. ಚಿಂತನೆ ಎಲ್ಲಿ ಮಾಡ್ತಾ ಇದ್ದೀವಿ ಅಂದ್ರೆ ನಮಗೆ ಪರಿಚಿತವಾದಂತ ಸ್ಥೂಲ ದೇಹದಲ್ಲಿ. ಬಿಕಾಸ್ ನಮ್ಗೆ ಲಿಂಗ ದೇಹ ಹೇಗಿದೆ ಅಂತ ಗೊತ್ತಿಲ್ಲ, ಅನಿರುದ್ಧ ದೇಹ ಗೊತ್ತಿಲ್ಲ, ಸ್ವರೂಪ ದೇಹ ಅಂತ ಗೊತ್ತೇ ಇಲ್ಲ. ಇರೋದು ಈ ಸ್ಥೂಲ ದೇಹ. ಈ ಸ್ಥೂಲ ದೇಹಲ್ಲೇ ಒಂದು ಹಾರ್ಟ್ ಅಂತಿದೆ, ಆ ಹೃದಯದ ಸೆಂಟರ್ಲಿ ಹಾರ್ಟ್ ಹೃದಯದಲ್ಲಿ ಅಲ್ಲೇ ಇದನ್ನೆಲ್ಲ ಚಿಂತನೆ ಮಾಡ್ತಾ ಇದ್ದೀವಿ. ಸೊ ಅದಕ್ಕೆ ಸಂಬಂಧಪಟ್ಟದ ಕ್ವಶನ್ಸ್ ಏನಾರು ಬಂದ್ರೆ ಅದಕ್ಕೇನು ಇಲ್ಲಿ ಉತ್ತರ ಕೊಡ್ತಾರೆ. ಆ ನೆಕ್ಸ್ಟ್ ಪದ್ಯದಲ್ಲಿ ಹತ್ತನೇ ಪದ್ಯದಲ್ಲಿ ಬಂದಾಗ ಪುರುಷನಾಮಕ ಅಂತ ಕೊಡ್ತಾರೆ. ಇದು ನಾವು ಒಂದು ಕಡೆ ನೋಡಿದ್ದೀವಿ, ಮೈತ್ರೇಯ ಭಾಷೆಯಲ್ಲಿ ಬಂದಿದೆ ಅಂತ ನಾವು ಐ ಥಿಂಕ್ ಭೋಜನ ಪ್ರಸಕ್ರನ ಸಂಧಿ ಅಂತ ನೆನಪು. ಅಲ್ಲಿ ನೋಡುವಾಗ ಭೋಕ್ತರು ಭೋಜ್ಯ ರೂಪಗಳು ಅದೆಲ್ಲ ನೋಡಿದ್ದಾಗ ಹೇಗೆ ದೇವರು ಬಂದು ಜಂಗಮದಲ್ಲಿ ಪ್ರದ್ಯುಮ್ನ ಸಂಕರ್ಷಣ ರೂಪದಿಂದ ಇದ್ದಾನೆ, ಆಮೇಲೆ ಸ್ಥಾವರದಲ್ಲಿ ಅನಿರುದ್ಧ ನಾರಾಯಣ ರೂಪದಿಂದ ದೇವರು ಹೇಗಿದ್ದಾನೆ ಹಾಗೆಲ್ಲ ನೋಡಿದ್ದೀವಿ. ಆ ವಿಷಯವನ್ನ ಆಚಾರ್ಯ ಭಾಷೆಯ ಐತ್ರೇಯ ಸಂಹಿತ ಕೋಟ್ ಮಾಡಿ ಐತ್ರೇಯದಲ್ಲಿ ಹೇಳುವಾಗ ಈ ಪುರುಷನಾಮಕ ಬರುತ್ತೆ. ಪುರುಷನಾಮಕ ಅಂದ್ರ ಪ್ರದ್ಯುಮ್ನ ರೂಪವನ್ನೇ ಪುರುಷನಾಮಕ ಅಂತ ಹೇಳ್ತಾರೆ. ಸೊ ಈ ಪುರುಷನಾಮಕ ಇವನು ದೇಹಾಕಾರ ರೂಪದಿಂದ ಅಂದ್ರೆ ಸರ್ವ ಜೀವರೊಳಗೆ ಇವನು ದೇಹಾಕಾರ ರೂಪದಿಂದ ಹೊರಗಡೆ ಇರುವಂತ ಹೇಳ್ತಾರೆ. ದೇಹಾಕಾರದಿಂದ ಇರ್ತಾನೆ ಅಂತ ಹೇಳ್ತಾರೆ. ಇಂದ್ರಿಯದಲ್ಲಿ ನಮ್ಗೆ ಇವಾಗ ಕಾಣುವಂತ ಇಂದ್ರಿಯಗಳಲ್ಲಿ ಶೀತೇಶನಾಗಿ ಅವನು ಇದ್ದಾನೆ ಅಂತ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಹೇಳೋದು ವಿಶ್ವ ಬಂದಿಲ್ಲ, ವಿಶ್ವ ತೈಸ ಪ್ರಾಗ್ಯತುರಿಯ ನಾಲ್ಕು ಇಲ್ಲಿ ಬಂದಿಲ್ಲವೇ ಅಂದ್ರೆ ಹಿಂದಿನ ಪದ್ಯದಲ್ಲಿ ಹೇಳಾಯ್ತದ್ದು. ಅದು ಹೇಳಿದ ಮೇಲೆ ನೆಕ್ಸ್ಟ್ ಬರೋದು ತುರಿಯ ನಾಲ್ಕನೇದು ತುರಿಯ ನಾಮಕ. ತುರಿಯ ನಾಮಕ ಮೇಲೇನು ಇದ್ದ ನಮ್ಮ ಪ್ರಭಾವಳಿ ಅಂತ ಹೇಳ್ತಾರೆ ಬನಂಜಾಚಾರ್ಯ. ತುಂಬಾ ಕಡೆ ಇದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿರ್ತಾರೆ. ಸೊ ನಮ್ಮ ಸುತ್ತು ಒಂದು ಪ್ರಭಾವಳಿ ಇರತ್ತೆ ಅಂತ ಹೇಳ್ತಾರೆ. ಸೊ ಇದು ನಾವು ನೋಡ್ತೀವಿ. ನಾವು ನಮ್ಮಲ್ಲಿ ಒಂದು ಏನೇ ಊಟ ಮಾಡೋದಾಗಲಿ ಜಪ ಮಾಡೋದಾಗಲಿ ಹತ್ತಿರ ಹತ್ರ ಮುಟ್ಟುಕೊಂಡು ನಾವು ಏನೂ ಮಾಡೋದಿಲ್ಲ, ಸ್ವಲ್ಪ ಜಾಗ ಬಿಟ್ಟು ಬಿಟ್ಟೇ ಮಾಡ್ತೀವಿ. ಏನು ಯಾಕಂದ್ರೆ ಆ ಪ್ರಭಾವಳಿ ದಟ್ ಇನ್ಫ್ಲುಯೆನ್ಸ್ ಯು ಡೋಂಟ್ ನೋ ಯಾರು ಹೇಗೆ ಅನ್ಬೋದು ದೂರ ದೂರ ಇದ್ದು ಮಾಡ್ತೀವಿ. ಸೊ ಹಾಗೆ ಆ ಹನ್ನೆರಡು ಬೆರಳು ಉತ್ತಮ ಅಂಗದಲ್ಲಿ ಇದ್ದಾನೆ. ಅಲ್ಲಿ ಮಾತ್ರ ಇಲ್ಲ, ಅಲ್ಲಿಂದ ನಾಡಿಗೆ ಕನೆಕ್ಷನ್, ನಮ್ಗೆ ಮೇಲೆ ಇದ್ದಾನೆ ಅಂತ ಮಾತ್ರ ಕನೆಕ್ಷನ್. ಮೇಲಿಂದ ಅವನು ಬರೋವಾಗ ಈ ಒಂದು ಬ್ರಹ್ಮರಂಧ್ರ ದ್ವಾರ ನಮ್ಮ ನಾಡಿ, ಅದು ಹಿಂದಿನ ಸಂಧಿಗಳಲ್ಲಿ ವಿಸ್ತಾರವಾಗಿ ಬಂದಿದೆ. ಸೊ ಅದಕ್ಕೆ ತಿರುಗಾ ಇಲ್ಲಿ ಹೇಳಿಲ್ಲ ಅವರು. ಅದು ಒಳಗೆ ಪೂರ್ತಿ ವ್ಯಾಪ್ತವಾಗಿ ಅಲ್ಲಿ ಇದೆ ಅಂತ ಅದನ್ನ ನಾಡಿಯನ್ನು ಹೇಳ್ತಾರೆ. ಕೊನೆಯಲ್ಲಿ ನಾಡಿ ಬಗ್ಗೆ ವಿವರಣೆ ಬರುತ್ತೆ ಸ್ವಲ್ಪ. ಇದು ಆದಮೇಲೆ ದೇವರು ಹೇಗೆ ಕಾರ್ಯವನ್ನ ಮಾಡ್ತಾನೆ ಎಂಬುದನ್ನ 11th ಅದು ಸ್ಥೂಲವಾಗಿನೂ ನೋಡ್ಬೋದು. ಡೀಟೇಲ್ಡ್ ಬೇಕಂದ್ರೆ ನಾವು ಒಂದು ಷೋಡಶಿ ಮುಂತಾದ ಗ್ರಂಥಗಳಲ್ಲಿ ಆ ಡೀಟೇಲ್ಸ್ ಬರುತ್ತೆ, ಅದೂ ನೋಡಿದೆ. ಡೀಟೇಲ್ಡ್ ಆಗುವ 11th ಪದ್ಯದಕ್ಕೆ ನೋಡಿದ್ದೀವಿ. ಅದಾದ್ಮೇಲೆ ದೇವತೆಗಳು ಇಷ್ಟು ಬಂದಾಗ ದೇವತೆಗಳನ್ನ ನೆನಪು ಮಾಡ್ಕೋಬೇಕು ಅಂದ್ರೆ ಎಲ್ಲಿಂದ ನೆನಪು ಮಾಡ್ಕೊಳ್ಳೋದು, ಸ್ವರೂಪದಲ್ಲಿ ಏನು ಅಂತ ನೆನಪು ಮಾಡ್ಕೊಳ್ಳೋದು. ಸ್ವರೂಪದಲ್ಲಿನೂ ಎಲ್ಲಾ ದೇವತೆಗಳಿದ್ದಾರೆ, ಎಲ್ಲದನ್ನೂ ಎಲ್ಲ ಇಲ್ಲ ಅಂತ ಹೇಳಿ ಅಲ್ಲಿ ತಾರತಮ್ಯವನ್ನ ತೋರಿಸ್ತಾ ಇದ್ದಾರೆ. ಮುಖ್ಯ ಪ್ರಾಣರು ಮಾತ್ರ ಇದ್ದಾರೆ ಮತ್ತು ಗರುಡಾಶೇಷ ಅನೇಕ ಗ್ರಂಥಗಳಲ್ಲಿ ಒಂದೊಂದಾಗಿ ಬರುತ್ತಲ್ಲ. ಇದು ಏನು ಅಂದ್ರೆ ಅಲ್ಲಿ ಹೆಸರು ಸರ್ವಶಬ್ದ ವಾಚ್ಯತ್ವ ನಾರಾಯಣ ಆದಮೇಲೆ ಲಕ್ಷ್ಮಿ ಆದಮೇಲೆ ಕಿಂಚಿತ್ ಯಥಾ ಯೋಗ್ಯವಾಗಿ ವಾಯುದೇವರಿಗೇನೆ ಇದೆ. ಸೊ ಹಾಗೇನೆ ಅಲ್ಲಿ ಹೇಳುವಾಗ ಹರಿಯಂತೆ ಅವನಂತೆನೆ ಇವನಿಗೇನು ಮುಖ್ಯ ಪ್ರಾಣನಿಗೇನು ಆಯಾ ಹೆಸರುಗಳನ್ನ ಇಟ್ಟುಕೊಂಡು ಅವನು ಇದ್ದಾನೆ ಅಂತ ಹೇಳ್ತಾರೆ. ಅವನಿದ್ದಾನೆ ಅಂದ್ರೆ ಅವನ ಜೊತೆಲಿ ಭಾರತೀ ದೇವಿ ಎಲ್ಲರೂ ಇದ್ದಾರೆ. ಭಾರತೀ ದೇವಿ, ವಾಣಿ, ಭಾರತಿ, ಚತುರ್ಮುಖ ಲಾಸ್ಟ್ ಕಲ್ಪದಲ್ಲಿ ಇದ್ದಾನಲ್ಲ. ಸೊ ಈ ಕಲ್ಪದಲ್ಲಿ ಅವನಿಗೆ ಈ ಡಿಮೋಟೆಡ್ ಅಂತ ಅರ್ಥ ಅಲ್ಲ. ಸೊ ನ್ಯಾಚುರಲಿ ಅವನು ಇದ್ದಾನೆ. ಸೊ ಹೀಗೆ ಇವರು ಸ್ವರೂಪ ದೇಹದಲ್ಲಿ ಇದ್ದಾರೆ ಅಂತ ಹೇಳ್ಬಿಟ್ಟು ಆ ಸ್ವರೂಪ ದೇಹದ ವಿಷಯ ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾರಂತೆ, ಈ ಲಿಂಗದು ಲಿಂಗ ಶರೀರ ಯಾಕೆ ಇಲ್ಲಿ ಲಿಂಗ ಇಷ್ಟು ತನಕ ನಾವು ಒಳಗೆ 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 ಹೋಗಿ ಆ ಜೀವ ಸ್ವರೂಪ ಬಿಂಬ ಎಲ್ಲ ಬಂದ ಮೇಲೆ ತಿರ್ಗ ಯಾಕೆ ಲಿಂಗ ದೇಹ ಇಲ್ಲಿ ಬರ್ತಾ ಇದೆ ಅಂತ ಎರಡು ಮೂರು ಕಾರಣಗಳು. ಒಂದು ಸ್ವರೂಪ ಹೇಳಾಯ್ತು, ನೆಕ್ಸ್ಟ್ ಅದಕ್ಕೆ ಮೇಲೆ ಇರುವಂತ ಲಿಂಗ ಬಗ್ಗೆ ಹೇಳ್ತಾರೆ ಅಂತ ಹೀಗೆ ತಿಳ್ಕೊಳ್ಳೋದು ಒಂದಾದ್ರೆ, ಇನ್ನೊಂದು ನಾವು ಇದೇ ಧ್ಯಾನ ಅಂತ ಒಳಗೆ 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 ಇಷ್ಟು ದೂರ ಹೋದ ಮೇಲೆ ಎಲ್ಲಿ ಒಳಗೆ ಒಳಗೆ ಹೋಗಿದ್ದೀವಿ ನಾವು? ಹೋದದ್ದು ಏನು ಅಂದ್ರೆ ಈ ಸ್ಥೂಲ ದೇಹದಲ್ಲೇ ನಿಂತಿದ್ವಿ, ಬಿಕಾಸ್ ಅದೇ ನಮ್ಗೆ ಪರಿಚಿತವಾದ ದೇಹ. ಆ ಸ್ಥೂಲ ದೇಹದ ಪಿಕ್ಚರ್ಲಿ ನೋಡಿದ್ರೆ ಗೊತ್ತಾಗತ್ತೆ, ಸ್ಥೂಲ ದೇಹದಲ್ಲಿ ಆ ಹೃದಯ ಹಾಕಿದ್ದಾರೆ, ಆ ಹೃದಯ ಹಾಕಿ ಹೃದಯ ಕಮಲ ಹಾಕಿದ್ದಾರೆ, ಅಲ್ಲಿ ಮೂರು ರೂಪಗಳು ಬಿಂಬತ್ರಯವನ್ನ ಹಾಕಿದ್ದಾರೆ. ಆ ಬಿಂಬತ್ರಯ ಹಾಕಿದ್ದಾಗೆ ಒಂದು ದೊಡ್ಡ ಅಗ್ರೇಷನ್ ಅನ್ನ ಹಾಕಿದ್ದಾರೆ, ಬಿಕಾಸ್ ನಮ್ಗೆ ದಟ್ ಇಸ್ ದ ಮೇನ್ ಥಿಂಗ್ ಅಂತ. ಅದು ಕೆಳಗಡೆ ನೋಡಿದ್ರೆ ಒಂದು ಚಿಕ್ಕದಾಗೆ ಒಂದು ದೊಡ್ಡದ ಹಾಕಿದ್ದಾರೆ. ದೆನ್ ಪ್ರಾದೇಶ ಅಂದ್ರೆ ಇಟ್ ಕಂಪ್ಲೀಟ್ಲಿ ಕವರ್ಸ್, ಸೊ ಪ್ರಾದೇಶನ್ ಅನ್ನ ಸೆಂಟರ್ಲಿ ಹಾಕಿದ್ದಾರೆ. ಆಮೇಲೆ ಸ್ವಲ್ಪ ಕೆಳಗೆ ನೋಡಿದ್ರೆ ಅಲ್ಲಿ ಒಂದು ಚಿಕ್ಕದಾಗೆ ಒಂದು ಮೂಲೇಶನ್ ಅನ್ನ ಹಾಕಿದ್ದಾರೆ. ಮೂಲೇಶನ ಪಾದದಲ್ಲಿ ವಾಯುದೇವರು, ವಾಯುದೇವರ ಪಾದದಲ್ಲಿ ಜೀವ ಇದ್ದಾರೆ, ಹೀಗೆ ಹಾಕಿದ್ದಾರೆ. ಸೊ ಇವಾಗೇನು ಇಷ್ಟು ತನಕ ನಮ್ಗೆ ಇಲ್ಲಿ ತೋರಿಸಿದ್ದು ಏನು ಅಂದ್ರೆ, ಮೇನ್ ಆಗ ಫೋಕಸ್ ವಾಸ್ ಆನ್ ಅಗ್ರೇಷನ್ ಅನ್ನ ಫೋಕಸ್ ಆಯ್ತು. ಅಗ್ರೇಷನ್ ಅನ್ನ ಫೋಕಸ್ ಆದ ಮೇಲೆ ದೆನ್ ಅಲ್ಲೇ ಇದ್ದಾನೆ ಜೀವ, ಅಲ್ಲಿ ಕೆಳಗಡೆ ಬಂದು ಅಲ್ಲಿ ವಾಯುದೇವರ ಕೆಳಗಡೆ ಜೀವ ಇದ್ದಾನಲ್ಲ, ಅವನು ಹೇಗಿದ್ದಾನೆ? ಅವನಲ್ಲಿ ಲಿಂಗ ಅನಿರುದ್ಧ ಸಹಿತನಾಗಿ ಆ ಸ್ವರೂಪ ದೇಹದಲ್ಲಿ ಅವನು ನಿಂತಿದ್ದಾನೆ. ಸೊ ನೆಕ್ಸ್ಟ್ ಲಿಂಗದೇಹವು ಹೇಗಿದೆ ಅಂತ ಚಿಂತನೆ ಕೊಡ್ತಾ ಇದೆ. ದಟ್ ಇಸ್ ಅನದರ್ ವೇ ಆಫ್ ಲುಕಿಂಗ್ ಅಟ್ ಇಟ್. ಲಿಂಗದೇಹದ ಚಿಂತನೆ, ಆಮೇಲೆ ಅನಿರುದ್ಧ ದೇಹದ ಚಿಂತನೆ, ಹೀಗೆ ಇದ್ದು ಹೇಗೆ ವ್ಯಾಪಾರ ಮಾಡ್ತಾನೆ. ಸೊ ಆ ಪಿಕ್ಚರ್ಲಿ ಹೇಗಿದೆಯೋ ಹಾಗೇನೆ ಪಿಕ್ಚರ್ ನಾವು ವಾಟ್ಸಪ್ ಅಲ್ಲಿ ಕಳಿಸಿದೀವಲ್ಲ, ಆ ಪಿಕ್ಚರ್ ಹೇಳ್ತಾ ಇದ್ದೀನಿ. ದಟ್ಸ್ ವಾಟ್ ಐ ಮೆನ್ಷನಿಂಗ್. ಸೊ ಹೀಗೆ ಅದಕ್ಕೆ ಲಿಂಗದೇಹದ ಬಗ್ಗೆ ಕೊಡ್ತಾ ಇದ್ದಾರೆ. ಸ್ವರೂಪ ದೇಹ ಆದ ಮೇಲೆ ಅದಕ್ಕೆ ಲಿಂಗದೇಹ ಬರ್ತಾ ಇದೆ ಇಲ್ಲಿ. ಸೊ ಸ್ವರೂಪ ದೇಹ ಲಿಂಗದೇಹದಲ್ಲಿ ಅಂದ್ರೆ ಇಲ್ಲಿ ಹಿಂದಿನ ಪದ್ಯ 12th ಪದ್ಯದಲ್ಲಿ ಒಡಗೂಡಿ ಲಿಂಗದ ಇರುತಿ ಹೊರ ಅಂತ ಅಲ್ಲೇ ಕೊಟ್ಟು ಬಿಟ್ಟರಂದ್ರೆ ಇಲ್ಲಿ ಲಿಂಗ ಅಂತ ಬಂದಾಗ ಎರಡು ಹೇಳ್ತಾರೆ ಕೆಲವರು, ಕೆಲವು ವ್ಯಾಖ್ಯಾನಕಾರ ಅದನ್ನ ಡಿವಿಷನ್ ಮಾಡ್ತಾರೆ. ಏನಾಗತ್ತೆ ಅಂದ್ರೆ ಲಿಂಗದೇಹ ನಾವು ಅಸೃಜ್ಯ ಸ್ಥಿತಿ ಅಂತ ಹೇಳ್ತೀವಿ. ಈ ಸೃಷ್ಟಿಗೆ ಬರ್ಲಕ್ಕೆ ಹಿಂದೆನೂ ಲಿಂಗದೇಹದಿಂದಲೇ ನಾವು ಇದ್ದೀವಿ. ಆವಾಗ ಅಲ್ಲಿ ನೋ ಆಕ್ಟಿವೇಶನ್ ಏನೇನು ಇರೋದಿಲ್ಲ. ಅದಕ್ಕೆ ಅನಾದಿ ಲಿಂಗ ಎಂಬ ಶಬ್ದದಿಂದ ಕೆಲವರು ಇದನ್ನ ಒಪ್ಪೋದಿಲ್ಲ, ಬಟ್ ಜನರಲಿ ನಾವು ಅದಕ್ಕೆ ಅನಾದಿ ಫರ್ಸ್ಟ್ ಐಡೆಂಟಿಫೈ ಅದಕ್ಕೆ ಅನಾದಿ ಲಿಂಗ ಅಂತ ಹೇಳಿ. ಇದಕ್ಕೆ ಈ ಸಂಸಾರದಲ್ಲಿ ಇರುವಂತ ಲಿಂಗ ದೇಹಕ್ಕೆ ಕೆಲವೊಮ್ಮೆ ಇದೆ ಅವ್ಯಕ್ತ ಅಂತಾನು ಹೇಳ್ತಾರೆ, ಕೆಲವೊಮ್ಮೆ ಲಿಂಗ ಅಂತಾನು ಹೇಳ್ತಾರೆ, ಅನುಲಿಂಗ ಅಂತಾನು ಹೇಳ್ತಾರೆ. ಅನಾದಿ ಲಿಂಗ ಯಾವತ್ತು ಇರುವಂತದ್ದು? ಅನುಲಿಂಗ ಯಾವತ್ತು ಇರುವುದು ಅಂದ್ರೆ ಮೋಕ್ಷಕ್ಕೆ ಹೋದಾಗ ಇರೋದಿಲ್ಲ, ಸಾಧನೆ ಆದವರ ಮೇಲೆ ಇರೋದಿಲ್ಲ, ಅಷ್ಟು ತನಕ ಹೇಳೋದು. ಅಸೃಜ್ಯ ಸ್ಥಿತಿಯನ್ನ ಇಟ್ಟುಕೊಂಡು ಅನಾದಿ ಲಿಂಗ ಒಂದು ಹೇಳ್ತಾರೆ. ಅನುಲಿಂಗ ಅಂದ್ರೆ ಇಟ್ ಈಸ್ ಅನುಲಿಂಗ ದೇಹ ಅಂತ ಅದನ್ನ ಡಿವಿಷನ್ ಮಾಡುವಂತ ಪರ್ಪಸ್ ಏನು ಅಂದ್ರೆ ಈ ಸಂಸಾರ, ದಟ್ಸ್ ವಾಟ್ ಮ್ಯಾಟರ್ಸ್. ನಾವು ಅಸೃಜ್ಯ ಸ್ಥಿತಿಯಲ್ಲಿ ಹೇಗಿದ್ದೀವಿ ಏನಿದ್ದೀವಿ ಅದು ನಾವು ಚಿಂತನೆ ಮಾಡೋದೇ ಇಲ್ಲ. ಇವಾಗ ಸಂಸಾರಕ್ಕೆ ಬಂದಿದ್ದೀವಿ, ಇವಾಗ ಏನೇನಾಗತ್ತಂದ್ರೆ ಈ ಲಿಂಗ ದೇಹದಲ್ಲಿ ಇವರುಗಳು ಈ ದೇವತೆಗಳು ವಾಣಿ ಭಾರತಿ ಸರಸಜಾಸನ ಭರತನಿಂದೊಡಗೂಡಿ ಲಿಂಗದೇಹ ಇರುತ್ತೆ, ಇದು ನಮ್ಗೆ ಬಿಟ್ಟು ಅಲ್ಲಿ ಅದರ ದೇವತೆಗಳು ಇಲ್ಲ ಅಂತ ಆ ಲಿಂಗದೇಹ ಅನುಲಿಂಗ ದೇಹ ಹೇಳ್ತಾ. ಅನುಲಿಂಗ ದೇಹ ಹೇಳಿದ್ದಾಗೆ ಅದು ಜೊತೆ ಜೊತೆಯಲ್ಲಿ ಅನಾದಿಯಾಗಿರುವಂತ ಲಿಂಗದೇಹ, ಯಾವತ್ತು ಇರುವಂತ ಶಾಶ್ವತವಾಗಿರುವಂತ ಅಂದ್ರೆ ಮೋಕ್ಷಕ್ಕೆ ಹೋಗುವ ತನಕ ಇರುವುದು ಆ ಲಿಂಗದ ಪೊರೆ ಶಾಶ್ವತವೇ. ಅದು ನಮ್ಮನ್ನ ಆ ಬಂಧ ಅಂಬೋದ ಕನೆಕ್ಷನ್ ಇದಲ್ಲ ಅದು ಹೋಗುತ್ತೆ ಹೊರತು ದಟ್ ಲಿಂಗದೇಹದ ಪೊರೆ ಅದು ಹೇಗಿರುತ್ತೋ ಅದು ಹಾಗೇ ಇರುತ್ತೆ, ಅದು ಮೂಲ ಪ್ರಕೃತಿ ಇದು. ಸೊ ಅದು ಹಾಗೆ ಇರುತ್ತೆ. ಸೊ ಅದಕ್ಕೆ ಯಾರು ಅಭಿಮಾನಿ ಅಂದ್ರೆ ಅಲ್ಲಿ ಹೇಳ್ತಾರೆ ಅದು ಹೇಗಿದೆ ಅಂತ. ಆ ಲಿಂಗದೇಹ ಅಂಬೋದು ಅನಾದಿ ಲಿಂಗ ಅಂದ್ರೆ ಅಸೃಜ್ಯ ಸ್ಥಿತಿಯಲ್ಲಾಗಲಿ ಇವಾಗಲಿ ವಾಟ್ ಇಟ್ ಈಸ್ ಲೈಕ್ ಹೇಗಿದೆ ಅಂಬೋದನ್ನ 13th ಪದ್ಯದಲ್ಲಿ ಹೇಳ್ತಾ ಹೋಗ್ತಾರೆ. 13th ಪದ್ಯದಲ್ಲಿ ಅದು ಜೀವಕ್ಕೆ ತುಷದಂತೆ ಲಿಂಗ ಸಾವಕಾರ ಅದು ಶಾಗ ಜೀವಾಕಾರದಂತೇನೆ ಅದು ವಿಷ್ಣು ರಹಸ್ಯದಲ್ಲಿ ಬರುತ್ತೆ. ಜೀವಾಕಾರ ಅದೊಂದು ಕಂಚುಕ ಒಂದು ಆ ಒಂದು ಶೀಲ್ಡ್ ಹಾಕಿದಂತೆ ಅದು ಜೀವಾಕಾರನ ಹಾಗೆ ಇರುತ್ತೆ. ಬಟ್ ಅದಲ್ಲಿ ವೇರಿಯೇಷನ್ಸ್. ಅದಕ್ಕೆ ಯಾರು ದೇವತೆ ಅಂತ ಫಸ್ಟ್ ತಿಳ್ಕೋಬೇಕು. ಯಾಕೆ ತಿಳ್ಕೋಬೇಕು ಅಂದ್ರೆ ಇಟ್ಸ್ ನಾಟ್ ಲಿಸ್ಟಿಂಗ್. ನಮಗೆ ಬಂದ ಹೋಗ್ಬೇಕಂದ್ರೆ ಲಿಂಗ ದೇಹ ಹೋಗ್ಬೇಕಂದ್ರೆ ಅಂಡರ್ ಹೂಸ್ ಕಂಟ್ರೋಲ್? ಸುಮ್ಮನೆ ನಾವು ಹೇಳ್ತೀವಿ ಎಲ್ಲ ದೇವರ ದಿನ ಎಲ್ಲ ದೇವ್ರ ಹಾಗಲ್ಲ. ಸ್ಪೆಸಿಫಿಕ್ ಆಗಿ ಲಕ್ಷ್ಮಿ ಅದಕ್ಕೆ ಹೇಳ್ತಾರ ಆ ಜಡಪಕ್ಕೆ ಆದಿ ದೇವ್ರ ಎಲ್ಲರಿಗೇನು ಆದಿಯಲ್ಲಿ ಅಂದ್ರೆ ಎಲ್ಲರಿಗಿನ ಆದಿ ಎಲ್ಲಿಂದ, ದೇವರಿಗಿನ ಆದಿ ಎಲ್ಲಿಂದ ಅರ್ಥ ಅಲ್ಲ. ಆದಿ ದೇವತೆ ಅಂದ್ರೆ ಪ್ರಕೃತಿ, ಮ್ಯಾಟರ್ಗೆ, ಜೀವಕ್ಕೆಲ್ಲ, ಜಡಕ್ಕೆ, ಜಡಕ್ಕೆಲ್ಲ ಕಂಪ್ಲೀಟ್ ಇನ್ಚಾರ್ಜ್ ದೇವರು, ಅವರಲ್ಲಿ ಇದ್ದ ಮಹಾಲಕ್ಷ್ಮಿ ಅಂತ. ಸೊ ಮಹಾಲಕ್ಷ್ಮಿ ಎಂಬುದಲ್ಲಿ ಇದೇ ನಾವು ಹೇಳ್ತೀವಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ, ಮಹಾಲಕ್ಷ್ಮಿ ಅಂತ ಅವ್ರು ಹೇಳುವಾಗ ಅಲ್ಲಿ ಲಕ್ಷ್ಮಿ ಇದ್ದ, ಲಕ್ಷ್ಮಿಯಲ್ಲೇ ಲಕ್ಷ್ಮಿ ನಾಮಕನಾದ ನಾರಾಯಣ ಇದ್ದಾನೆ. ಸೊ ಅವನೇ ಅಲ್ಲಿ ಲಕ್ಷ್ಮಿ ಮೂಲಕವಾಗಿ ಬಂಧವನ್ನ ಅವನು ನಿಯಮನ ಮಾಡುತ್ತಾ ಇದ್ದಾನೆ. ಅದನ್ನ ನಾವು ಸರಿಯಾಗಿ ತಿಳ್ಕೊಂಡ್ರೆ ನಮಗೆ ಆ ಬಂಧ ಇವತ್ತು ತಿಳ್ಕೊಂಡೀವಿ ಹೋಗುತ್ತಂದ್ರೆ ನಾವಿನ್ನು ತಿಳ್ಕೊಂಡೇ ಇಲ್ಲ. ಚೂರು ಚಾರು ಏನಾರು ಅರ್ಥ ಆದ್ರೆ ಏನಾಗತ್ತಂದ್ರೆ ಚೂರು ಚಾರು ಪಾಪಗಳು ಹೋಗತ್ತೆ. ಆ ಲಿಂಗ ದೇಹದಿಂದ ಬರುವಂತಹ ಕೆಲವು ಪಾಪಗಳು, ಅಜ್ಞಾನ, ಅವಿದ್ಯೆ, ಭಾವರೂಪ ಅಜ್ಞಾನ, ಇದೆಲ್ಲ ಸ್ವಲ್ಪ ಸ್ವಲ್ಪ ನಮ್ಗೆ ಏನು ಬಿಡುತ್ತೆ. ಸೊ ದಟ್ ಈಸ್ ದೇರ್ಸ್ ಅ ಪರ್ಪಸ್ ಬಿಹೈಂಡ್ ಇಟ್. ಸೊ ಅದಕ್ಕೆ ಹೇಳ್ತಾರೆ. ಸೊ ಅದು ಎಷ್ಟು ವಿರಜಾ ನದಿ ಸ್ನಾನ ತನಕ ಅದು ಇದ ಎಂಬುದನ್ನ ಅಲ್ಲಿ ತಿಳಿಸಿಬಿಟ್ಟು, ತಟ್ಟೆ ಅಂತ ತಿಳಿಸಿಬಿಟ್ಟು ಆ ಒಂದು ಡಿಸ್ಕ್ರಿಪ್ಷನ್ ಅದು ಹೇಗಿದೆ ಅಂತ ಒಂದು ಪಿಕ್ಚರ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಇದು ತಾನೆ ನಮ್ಮನ್ನ ಬಂಧನದಲ್ಲಿ ಹಾಕಿದ್ದ ವಿಷಯವನ್ನ ತಿಳ್ಕೊಂಡ್ರೆ ತಾನೆ ಹೊರಗಡೆ ಹೋಗೋದಕ್ಕೆ ಆಸೆನೂ ಬರುತ್ತೆ, ಹೇಗೆ ಹೋಗೋದು ಎಂಬುದು ತಿಳ್ಕೊಬೇಕು. ನಾವು ಮಾಡೋದಲ್ಲ, ದೇವರೇ ಮಾಡ್ತಾರೆ. ಈ ಜ್ಞಾನದಿಂದ ಅದಾಗತ್ತೆ. ಸೊ ಆ ಲಿಂಗ ದೇಹ ಹೇಗಿದೆ ಎಂಬುದನ್ನ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಬರುವಾಗ, ಫೋಟೋ ಅಂತಲಿ ಬರುವಾಗ ಈ ಪದ್ಯದಲ್ಲಿ ಏನಿದೆ ಅರ್ಥ ಅಂದ್ರೆ ಆ ಲಿಂಗ ಆ ಒಂದು 16 ಕಲೆಯಿಂದ ಕೂಡಿದಂತ ಲಿಂಗ ದೇಹ ಇದೆ ಅಂತ ಹೇಳ್ತಾರೆ. ಸೊ ಇದು ನಾವು ನೋಡಿದಾಗ ಲಿಂಗದೇಹ ಎಂಬುದು 3 ಗುಣದಿಂದ ಆದದ್ದು. ಒಬ್ಬೊಬ್ಬರಿಗೆ ಸಾತ್ವಿಕ, ಬ್ರಾಡ್ ಆಗಿ ಹೇಳ್ಬೇಕಂದ್ರೆ ಸಾತ್ವಿಕ, ರಾಜ, ತಮಸ್ಸು ಅಂತ ಇದು ಹೇಳುವಾಗ ನಾವು ಸಾತ್ವಿಕರದೇ ಹೋಗ್ತೀವಿ. ಉಳಿದದ್ದು ನಮ್ಗೆ ಬೇಕಾಗಿಲ್ಲ, ಬಿಕಾಸ್ ಸಾಧನೆ ಮಾಡೋರು ಸಾಧನೆ ಮಾಡ್ಬೇಕು ಅಂದ್ರೆ ನಮ್ದು ತಿಳ್ಕೊಳ್ತೀವಿ. ಉಳಿದದ್ದು ಇದೆ ಡಿಫ್ರೆಂಟ್ ಆಗಿದೆ ಅಂದ್ರೆ ಆ ಒಂದು ಆವರಣಗಳು. ಆವರಣ ಎಂಬುದು ಅನೇಕ ರೀತಿಯಿಂದ ಆ ಶಬ್ದವನ್ನ ಬಳಸಿ ಇಲ್ಲಿ ಸ್ಪೆಸಿಫಿಕ್ ಆಗಿ ಬಳಸಿದ್ದು 3 ಆವರಣ ಅಂತ ನೀವು ತಗೊಂಡ್ರೆ 3 ಬರುತ್ತೆ, 7 ಬರುತ್ತೆ, 24 ಬರುತ್ತೆ, 25 ಬರುತ್ತೆ, ಇನ್ನು 25, 32 ಹೀಗೆ 36 ಹೀಗೆ ನಾವು ಹೋಗ್ತಾ ಹೋಗ್ಬೋದು. ವೆನ್ ಯು ಡೈಸೆಕ್ಟ್ ಯು ಕ್ಯಾನ್ ಗೋ ಇನ್ ಟು ಡೀಪರ್ ಅಂಡ್ ಡೀಪರ್ ಡಿಫ್ರೆಂಟ್ ಲೆವೆಲ್ಸ್ ಗೆ ಹೋಗೋದು. ಮೇನ್ ಆಗ 3 ಅಂತ ತಗೊಂಡ್ರೆ ಸತ್ವ ರಜಸ್ತಮಸ್ ನಮ್ಗೆ ಗೊತ್ತಿರೋದೆ. ಸತ್ವ ಆವರಣ ಎಂಬುದು ನಮ್ಮ ಸಾತ್ವಿಕರಿಗೆ ಫಸ್ಟ್ ಇರುತ್ತೆ, ರಜಸ್ಸು ಸೆಕೆಂಡ್ ಇರುತ್ತೆ, ತಮಸ್ಸು ಥರ್ಡ್ ಇರುತ್ತೆ ಅಂತ ಅನ್ಕೊಳ್ಳಿ. ಈ ಥರ್ಡ್ ತಮೋ ಆವರಣದಲ್ಲಿ ಅದು ಒಳಗೆ ಒಂದು ಹೋಗಿ ನೋಡಿ ಏನಿದಪ್ಪ ತಮೋ ಆವರಣದಲ್ಲಿ ಅಂತ ಹೇಳಿದ್ರೆ ಇಲ್ಲಿ ಇರುವಂತಹ ವಿಷಯಗಳನ್ನ ಸಪ್ತಾವರಣ ಅಂತ ಇಲ್ಲಿ ಹೇಳ್ತಾರೆ. ಇನ್ನು ಅನೇಕ ಆವರಣಗಳು ಹೇಳ್ತಾ ಹೋಗ್ತಾರೆ. ಸೊ ಮೇನ್ ಆಗಿ ಇಲ್ಲಿಂದ ಶುರು ಆಗತ್ತೆ. ಸೊ ಇದರಲ್ಲಿ ಇರುವಂತ ಒಂದು ಸಬ್ ಡಿವಿಷನೇ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳುವಂತ ಸಂಪ್ರದಾಯ ಉಂಟು. ಇನ್ನೊಂದು ಇದು ಆದ ಮೇಲೆ ನೆಕ್ಸ್ಟ್ ಅಂತ ಬರು. ಇಲ್ಲಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಲಿಂಗದೇಹದಲ್ಲಿ 3ನೇ ಆವರಣ ತಮೋ ಆವರಣ ಆದ ಮೇಲೆ ಅನಿರುದ್ಧ ದೇಹ ಶುರು ಆಗ್ಲಿಕ್ಕೆ ಮುಂಚೆ ದೇರೀಸ್ ಎರಡು ಇದಕ್ಕೇನು ಆವರಣ ಅಂತ ಬಳಸ್ತಾರೆ. ಯಾಕೆ ಆವರಣ ಅಂದ್ರೆ ಆವರತಿ ಅಂದ್ರೆ ನಿಮ್ಮ ನಮ್ ಅನ್ನ ಮುಚ್ಚಿ ಹಾಕತ್ತೆ. ಏನು ಮುಚ್ಚಿ ಹಾಕ್ತಾ ಇದೆ ಇದು ಅಂದ್ರೆ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಹೇಳ್ತಾರೆ. ಜೀವಾಚ್ಛಾದಿಕ ಇದು ನಮ್ಗೆ ಪರಿಚಿತವಾದ ಶಬ್ದಗಳೇ. ಜೀವಾಚ್ಛಾದಿಕ ಅಂದ್ರೆ ನಾವು ಎಂತದ್ದವರು, ಎಂತದ್ದವರು ಅಂದ್ರೆ ಏ ನಾವು ಸಾತ್ವಿಕರೇಪ್ಪ, ಎಲ್ಲ ನಮ್ಗೆ ದೇವರ ಬಗ್ಗೆ ಹೋಗ್ತಾ ಇದೆ ನಾವು ಸಾತ್ವಿಕ, ಅಫ್ಕೋರ್ಸ್ ಇರ್ಬೋದು. ಬಟ್ ಯಾರು ನಾನು? ಐ ಕ್ಯಾನ್ ಬಿ ಸಾತ್ವಿಕ ತೃಣ ಇರಬಹುದು. ಯಾರು ನೋಡಿದ್ರು ಸಾತ್ವಿಕ ಮನುಷ್ಯೋತ್ತಮರು ಇರ್ಬೋದು, ನಾವು ಗೊತ್ತಿಲ್ಲ ನಮ್ಗೆ. ಸೊ ನಾವು ನಮ್ಮ ಪರಿಚಯ ನಾವು ಹೂವಾಮಾಯಿ ಎಂಬುದಕ್ಕೆ ನಾನು ಯಾರು ಅಂಬೋ ಪರಿಚಿತ ನಮ್ಗೆ ಗೊತ್ತಾಗ್ತಾ ಇಲ್ಲ. ಸೊ ಫಸ್ಟ್ ನಾನು ಯಾರು ಅಂತ ಗೊತ್ತಾಗ್ಬೇಕು. ನಾನು ಗೊತ್ತಾದ ಮೇಲೆ ದೆನ್ ದೇರ್ ಈಸ್ ಸಂಬಡಿ ಹೂ ಕಂಟ್ರೋಲ್ಸ್ ಇನ್ ಬಿಟ್ವೀನ್. ದೇವತೆಗಳಿದ್ದಾರೆ ಕಂಟ್ರೋಲ್ ಮಾಡುವಂತ ಸ್ವತಂತ್ರ ಕಂಟ್ರೋಲರ್ ಯಾರು, ನನ್ ಜೊತೆಯಲ್ಲಿ ಇರುವವನು ಯಾರು, ಅವನು ತಿಳುವಳಿಕೆ. ಸೊ ಜೀವಾಚ್ಛಾದಿಕ ಪರಮಾಚ್ಛಾದಿಕ ಅಂತ ಆ ಒಂದು ಆಚ್ಛಾದನೆ ಮಾಡುವಂತ ಈ ದ್ವಯ ಇದೆ ಅಂತ ಅಲ್ಲಿ ಹೇಳ್ತಾರೆ. ಇದು 14th ಪದ್ಯದಲ್ಲಿ ಬರುತ್ತೆ. ಅದು ಇಲ್ಲಿ ಇದಕ್ಕೆ ಏನ್ ಹೇಳ್ತಾರೆ ಅಂದ್ರೆ ಇದು ದಶಮಸ್ಕಂದದಲ್ಲಿ ಹೋದ್ರೆ ದುಷ್ಟ ಪ್ರಕೃತಿ ಅಂತಾನೆ ಇದನ್ನ ಕರೀತಾರೆ. ದುಷ್ಟ ಪ್ರಕೃತಿ ಅಂದ್ರೆ ಏನೋ ದೈತ್ಯ ಕೂತಿದ್ದಾನೆ ಈ ಚಿಂತನೆ ಬರಬಾರದು. ದುಷ್ಟ ಕಾರ್ಯ ಅಂದ್ರೆ ಏನು ದುಷ್ಟ ಕಾರ್ಯ? ಎವ್ರಿಥಿಂಗ್ ಇಸ್ ಬಿಕಮ್ ಸಬ್ಜೆಕ್ಟ್. ದುಷ್ಟ ಕಾರ್ಯ ಅಂದ್ರೆ ದೇವರಿಂದ ನಮ್ಗೆ ದೂರ ಮಾಡುವಂತ ಕಾರ್ಯಗಳು. ಈ ಕಾರ್ಯಗಳನ್ನ ಮಾಡ್ಲಕ್ಕೆ ಅದು ಯಾಕೆ ಅಂದ್ರೆ ನಮ್ಮ ಸ್ವಭಾವ ಸ್ವರೂಪ ಇದಕ್ಕೆ ತಕ್ಕಂತೆ ಎಲ್ಲ ಬಂಧನ ಎಲ್ಲದಕ್ಕೆ ಅನುಗುಣವಾಗಿ ಅಲ್ಲಿ ದುಷ್ಟ ಪ್ರಕೃತಿ ಅಂತ ಹೇಳೋದು ಈ ದುರ್ಗಾರೂಪವನ್ನೇ ಹೇಳ್ತು. ದುಷ್ಟ ಪ್ರಕೃತಿಯನ್ನ ಪ್ರಚೋದನೆ ಮಾಡಿ ನಿಯಂತ್ರಣ ಮಾಡುವಂತ ದುರ್ಗಾರೂಪ. ದುರ್ಗಾರೂಪ ಒಂದೇ ಇದೆಯಾ ಅಂದ್ರೆ ಇಲ್ಲ. ಇದೆ ಇಲ್ಲಿ ದುರ್ಗಾರೂಪ ಜೊತೆಯಲ್ಲಿ ಭಾರತೀಯ ವಾಣಿ ದೇವತೆಗಳು ಇವರು ಇದ್ದಾರಂತೆ. ಅವರಿಗೆ ಸಬಾರ್ಡಿನೇಟ್ ಆಗಿ ಇವರುಗಳು ಇದ್ದಾರೆ ಶಚಿ ಮುಂತಾದವರು. ಸೊ ಅಲ್ಲಿ ಇಲ್ಲಿ ಬರುತ್ತೆ ಅನಿರುದ್ಧ ದೇಹದಲ್ಲಿ ತಾನೆ ಇವರು ಬರ್ತಾರಂದ್ರೆ, ಇದು ಸಂಸಾರದಲ್ಲಿ ಬರುವಾಗ ಅವರು ಭಾರತೀಯ ವಾಣಿಯರು ದುರ್ಗಾದೇವಿ, ಬೇಸಿಕಲಿ ವಾಟ್ ದೇ ಆರ್ ಸೇಯಿಂಗ್ ಇಸ್ ರಾತ್ರಿ ಅಭಿಮಾನಿ ದೇವತೆಗಳು ಅಂತ ಹೇಳ್ಬಿಡ್ತಾರೆ. ರಾತ್ರಿ ಅಭಿಮಾನಿ ದೇವತೆಗಳು ಅಂದ್ರೆ ಯಥಾಯೋಗ್ಯವಾಗಿ ಅದನ್ನ ಬಳಸೋದು. ರಾತ್ರಿ ಅಭಿಮಾನಿ ದೇವತೆ ಅಂದ್ರೆ ದುರ್ಗೆ ಆಗ್ತಾಳೆ, ದುರ್ಗೆ ಆದ ಮೇಲೆ ಸರಸ್ವತಿ ಭಾರತಿಗಳಾಗ್ತಾರೆ. ಸೊ ಅವರ ಅಧೀನವಾಗಿ ಆ ಒಂದು ಪಾರ್ವತಿ ದೇವಿ ಮತ್ತು ಶಚಿಯಿಂದ ಶುರು ಮಾಡ್ತಾರೆ, ರತಿಯಿಂದ ಶುರು ಮಾಡ್ತಾರೆ. ಈ ಒಂದು ಮಂಗಳ ದೇವತೆ ಅಂತ ಹೇಳ್ತೀವಲ್ಲ, ಇವರೆಲ್ಲರೂ ಬರ್ತಾರೆ. ನಾವು ನಿತ್ಯ ಅವ್ರನ್ನ ಪ್ರಾರ್ಥನೆ ಮಾಡ್ತೀವಿ. ಅದಕ್ಕೆ ನಾವು ಹೊಸ್ತಲು ಪೂಜೆ ಮಾಡುವಾಗ ಹೊಸ್ತಲು ಒಳಗೆ ಅದನ್ನ, ಹೊಸ್ತಲು ಇಸ್ ಸಿಂಬಾಲಿಕ್, ಒಳಗೆ ಅದು ಬಾರದಂತೆ ನಾವು ಮಾಡ್ತೀವಿ. ಸೊ ಅದನ್ನ ಹೇಳ್ತಾ ಇದ್ದ ಇದು ಆಚಾರ ಜೀವಾಚಾದಿಕ ಪರಮಾಚಾದಿಕ ದ್ವಯ ಆದ ಮೇಲೆ ಬೆಂತಲಿ ಅದಕ್ಕೆ ಹೇಳ್ತಾರೆ ತ್ರಿವೃತ್ತ ಅಂತ. ಇಲ್ಲಿ ಮೂರು ಗುಣ, ಇಲ್ಲಿ ಬೇಸಿಕಲಿ ಇಷ್ಟು ತನಕ ಬಂದ ಸತ್ವರಜ ತಮೋ ಗುಣಗಳು, ಈ ಮೂರು ಗುಣದಲ್ಲಿನೂ ಈ ದೈತ್ಯರ ಹಾವಳಿ ದೈತ್ಯರ ಪ್ರವೇಶ ಈ ಬಾರದಂತೆ ದೇವರೇ ತ್ರಿವೃತ್ತ ಜನಾರ್ದನ ಶ್ರೀ, ಅದೇ ಜನಾರ್ದನ ಅಂತ ಹೇಳಿಲ್ಲ, ಶ್ರೀ ಜನಾರ್ದನ ಅಂತ. ಆ ಶ್ರೀ ರೂಪದಿಂದ ಅಂದ್ರೆ ದುರ್ಗಾ ದುರ್ಗಾ ಅಂತ ಹೇಳಿದಾರ, ಶ್ರೀ ಸ್ಮಿಸ್ಸಿಂಗ್ ಅಂತ ಆ ಚಿಂತನೆ ಇಲ್ಲ. ಲಕ್ಷ್ಮಿ ರೂಪದಲ್ಲಿ ಎಲ್ಲವೂ ಇರುತ್ತೆ, ಮೇನ್ ಆಗಿ ವಿಶೇಷದಿಂದ ಇಲ್ಲಿ ದುರ್ಗಾ ರೂಪ, ಅಲ್ಲಿ ಶ್ರೀ ಜನಾರ್ದನ ಮೂರು ಗುಣಗಳಿಪ್ಪ ಎಂದಿಗೂ ತ್ರಿವೃತ್ತ ಎಂದೆನಿಸಿ ತ್ರಿವೃತ್ತ ವಿಶ್ವ ಸಹಸ್ರನಾಮದಲ್ಲಿ ಬರ ತ್ರಿವೃತ್ತ ನಾಮದಿಂದ ಅವನಿದ್ದಾನೆ ಅಂತ ಇದನ್ನ ಹೇಳ್ಬಿಟ್ಟು ನೆಕ್ಸ್ಟ್ ಬಂದು ಇಲ್ಲಿ ತಾರತಮ್ಯವನ್ನು ಹೇಳ್ತಾರೆ. ಇಲ್ಲಿ ಇಷ್ಟು ತನಕ ಬಂದು ದೆನ್ ಅನಿರುದ್ಧ ದೇಹವನ್ನ ಹೇಳ್ತಾರೆ. ಅನಿರುದ್ಧ ದೇಹ ಬಂದಾಗ ಅನಿರುದ್ಧ ದೇಹದಲ್ಲಿ ಏನಾಗುತ್ತೆ, ಇದು ನಾವು ಸ್ವಲ್ಪ ತುಂಬಾ ಡೀಟೇಲ್ಡ್ ಆಗಿ ನೋಡಿದ್ದೀವಿ. ಅನಿರುದ್ಧ ದೇಹ ಹೇಗಾಗತ್ತೆ ಅಂತ ತುಂಬಾ ಡೀಟೇಲ್ಡ್ ಆಗಿ ನೋಡಿದ್ದೀವಿ. ಅದು ಏನಾದ್ರು ಅಲ್ಲಿ ಕ್ವಶನ್ಸ್ ಇದ್ರೆ ನಾನು ಸೆಪರೇಟ್ ಆಗಿ ತಗೊಳ್ತೀನಿ. ಈ ಪದ್ಯಕ್ಕೆ ಸಂಬಂಧ ಏನು ಅಂದ್ರೆ, ರುದ್ರರು ಎಲ್ಲಾ ದೇವತೆಗಳು ದೈತ್ಯರು ದೇವತೆ ದೈತ್ಯರು ಎಲ್ಲರಿಗೂ ಆವಾಸ ಸ್ಥಾನವಾಗಿ ಇದನ್ನ ಕೊಟ್ಟಿದ್ದಾರೆ. ಇಲ್ಲಿ ಅವರ ವ್ಯಾಪಾರ ಇಲ್ಲ. ಮತ್ತು ಏನಾಗತ್ತೆ, ದೆನ್ ಯಾಕೆ ಇದು ಇದಂದ್ರೆ, ಆ ಒಂದು ದೇವರು ಆ ಒಂದು ಅಣುವಂತೆ ಇರುವಂತ ಇದು ಹಿಂದೆ ಬಂತಲ್ಲ, ಅಣುವಷ್ಟು ಇದ್ದಂತ ಈ ಜೀವನಿಗೆ ಆ ಒಂದು ಸಾಧನೆ ಮಾಡ್ಲಿಕ್ಕೆ ಬೇಕಾದ ಎಲ್ಲವನ್ನು ಕೊಡ್ತಾ ವಿಸ್ತಾರ ಮಾಡ್ತಾ ಹೋಗ್ತಾನೆ. ಉಪಚಯ ಅಂತ ಬಳಸ್ತೀವಿ ನಾವು, ಉಪಚಯ ಆಗ್ತಾ ಹೋಗುತ್ತೆ. ಇಟ್ ಕೀಪ್ಸ್ ಆನ್ ಎಕ್ಸ್ಪ್ಯಾಂಡಿಂಗ್. ಹೇಗೆ 16 ಇರೋದು, 16 ಇರುತ್ತೆ, ಆಮೇಲೆ ಹೌ ಇಟ್ ಬಿಕಮ್ಸ್ 24, 28 ಆಗತ್ತೆ, 28 ಆದ ಮೇಲೆ ಇಟ್ ಬಿಕಮ್ಸ್ ಅಗೇನ್ ಡಬಲ್ ಆಗತ್ತೆ. ಅಂಕುರ ಆ ಅಂಕುರ ಬರುತ್ತೆ, ಒಂದು ಬೀಜ ಬೀಜ ಸೋಕ್ ಮಾಡಿದಾಗ ಅಂಕುರ ಒಂದು ಒಡೆದು ಬರುತ್ತೆ. ಸೊ ಡಬಲ್ 28, ಆಮೇಲೆ 56. ಸೊ ಹೀಗೆ ಇಷ್ಟು ಒಂದು ವಿಸ್ತಾರ ಆಗ್ತಾ ಹೋಗುತ್ತೆ. ವಿಸ್ತಾರ ಆಗುವಾಗ ಏನ್ ಮಾಡ್ತಾನೆ ದೇವ್ರು, ಏನ್ ಮಾಡ್ತಾನಂದ್ರೆ ಅಲ್ಲಿ ಇರುವಂತ ದೇವತೆಗಳಿಗೇನು ದೈತ್ಯರಿಗೇನು ಈ ಒಂದು ಅನಿರುದ್ಧ ರುದ್ರ ಸೃಷ್ಟಿ ಅಂತ ಇದಕ್ಕೆ ಹೇಳ್ತಾರೆ. ಇಲ್ಲಿ ದೇವತೆಗಳಿಗೆ ದೈತ್ಯರಿಗೆ ಆ ಒಂದು ವ್ಯಾಪ್ತಿಯನ್ನ ಕೊಡ್ತಾರೆ. ಬಿಕಾಸ್ ಶುದ್ಧ ಅವ್ರ ದೇಹ ಅವ್ರದು ಪ್ರಕಾಶಾಪ್ತಿ ಏನಿದ್ರು ದೇವರು ಅದನ್ನ ಅಂಶತಃ ಅದು ಮಾಡ್ಬೇಕು. ಅವ್ರ ಅಂಶಗಳಲ್ಲೆಲ್ಲ ಅಂಶ ಅವರು ಸಾಂಶರು ಇಟ್ಟು ಅದು ವ್ಯಾಪಕವಾಗಿ ಮಾಡ್ಬೇಕು. ಸೊ ದಟ್ ದೇ ಕ್ಯಾನ್ ಕಂಟ್ರೋಲ್. ಸೊ ದೇವರು ಅವ್ರಿಗೆ ಆ ತತ್ವದಲ್ಲಿ ಪರ್ವೇಷನ್ ಅಂತ ಸುಮ್ಮನೆ ಇಂಗ್ಲಿಷ್ ಹೇಳ್ತೀವಿ, ಹೌದ ಪರ್ವೇಷನ್ ಹ್ಯಾಪನ್ಸ್ ದ ಅನಿರುದ್ಧ ದೇಹದಲ್ಲಿ ಆ ಪರ್ವೇಷನ್ ಅಂಬುದು ಆಗತ್ತೆ. ಈ ಅನಿರುದ್ಧ ದೇಹದಲ್ಲಿ ಇರುವಂತಹ ಪದರುಗಳು ಇನ್ನೂ 7 ಪದರುಗಳು ಬೇರೆ ಇರುತ್ತೆ. ದಟ್ ಕಮ್ಸ್ ದಟ್ ಅಲ್ಲಿ ಆ ಪದರ್ ಆ ದಟ್ ಷಟ್ ಪ್ರಶ್ನದಲ್ಲಿ ಬಂದಿದೆ, ಪ್ರಶ್ನೆ ಬಂತು. ಅದಕ್ಕೆ ನಾನು ಇದನ್ನ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ದೆ. ದಟ್ ಮಸ್ಟ್ ಬಿ ಅಗೇನ್ ಕನ್ಫ್ಯೂಸಿಂಗ್ ಆಗಿರಬೇಕು ಕೆಲವರಿಗೆ, ಬಟ್ ವಿಷಯವನ್ನ ಕೊಟ್ಟಿದ್ದೇನೆ. ಬಿಕಾಸ್ ಷಟ್ ಪ್ರಶ್ನದಲ್ಲಿ ಬೇರೆ ತರ ಬರುತ್ತಲ್ಲ ಅಂತ ಒಂದು ಪ್ರಶ್ನೆ ಬಂತು, ಅದಕ್ಕೆ ಅದು ಎಕ್ಸ್ಪ್ಲನೇಷನ್ ಕೊಟ್ಟಿದ್ದೀನಿ. ಪ್ರಾಬಬ್ಲಿ ದಟ್ ಮಸ್ಟ್ ಬಿ ಕನ್ಫ್ಯೂಸಿಂಗ್, ಬೇಕಂದ್ರೆ ಐ ಕ್ಯಾನ್ ಎಕ್ಸ್ಪ್ಲೈನ್ ಸ್ಪೆಸಿಫಿಕ್ ಆಗಿ ಎಕ್ಸ್ಪ್ಲೈನ್ ಮಾಡ್ಬೋದು. ಸೊ ಇಲ್ಲಿ ತಿಳ್ಕೊಳ್ಳುವ ವಿಷಯ, ಹೀಗೆ ಎಕ್ಸ್ಪ್ಯಾನ್ಷನ್ ಆಗತ್ತೆ. ದೇವರು ದೇವತೆಗಳನ್ನ ಮನೆ ಮಾಡಿ ಕೊಟ್ಟಿದ್ದಾನೆ ಅಂದ್ರೆ, ನಾವು ನಮ್ಮ ಮನೆಯಲ್ಲಿ ಇರೋ ತರ ಇಲ್ಲ, ಅವರು ಮನೆ ಮಾಡಿ ಕೊಟ್ಟಿದ್ದಾನಂದ್ರೆ ಈಚ್ ಒನ್ ದೆ ಪರ್ವೇಡ್ ಒಂದೊಂದು ಮನೆ ಅಂದ್ರೆ ಕಂಪ್ಲೀಟ್ ಪರ್ವೇಷನ್ ಅವ್ರಿಗೆ ಕೊಡ್ತಾನೆ. ಕಣ್ಣು ಅಂಬೋ ಮನೆಯಲ್ಲಿ ಸೂರ್ಯನಿಗೆ ಕಂಪ್ಲೀಟ್ ಪರ್ವೇಷನ್, ಕಣ ಕಣದಲ್ಲಿನೂ, ನನ್ನ ಕಣ್ಣಲ್ಲಿ ಮಾತ್ರ ಅಲ್ಲ, ಯೂನಿವರ್ಸಲ್ ಕಣ್ಣು ಎಲ್ಲರ ಕಣ್ಣಲ್ಲಿನೂ, ಮುಂದೆ ಹಿಂದೆ ಬರುವಂತ ಎಲ್ಲರ ಕಣ್ಣಲ್ಲಿನೂ ಅವನು ಪರ್ವೇಶ. ಅದಕ್ಕೆ ಬೇಕಾದ ಆ ತತ್ವ, ಅಲ್ಲಿ ಬೇಕಾದ ಮೆಟೀರಿಯಲ್ಸ್, ಅದನ್ನ ಅನಿರುದ್ಧ ದೇಹದಿಂದ ಅವನು ಉಪಚಯ ಮಾಡಿ ಕೊಡ್ತಾನಂತ ಅದು ಹೇಳ್ತಾರೆ. ಇವರು ಮಾಡುವಂತ ಕಾರ್ಯಗಳು ಮಹಿಯೊಳಗೆ ಅದು ಹೇಳ್ತ ಇದನ್ನ ಇಷ್ಟು ನಿಲ್ಸಿ ನಮ್ಗೆ ಒಂದು ಬ್ರೇಕ್ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ದೇವತೆಗಳ ನಮ್ಮ ದೇಹದಿಂದ ದೇ ಯೂಸ್ ಅವರ್ ಬಾಡಿ. ಇದಕ್ಕೇನೋ ಹೇಳ್ತಾರೆ ಹೇಗೆ ಹೌದೇ, ಲೈಕ್ ಒಂದ್ಲಿ ಮನುಷ್ಯನ ಪುರುಷನ ದೇಹನೇ ಇಷ್ಟ ಇದಲ್ಲಿ ಬರುತ್ತೆ. ಬೃಹದಾರಣ್ಯಕ ಉಪನಿಷತ್ ಪುರುಷ ದೇಹ ಅವರಿಗೆ ತುಂಬಾ ಇಷ್ಟ ಆಯ್ತು. ಅಂತ ಹೇಳ್ತಾರೆ. ಯಾಕೆ ಅಂದ್ರೆ ಆಲ್ ದ ಫೆಸಿಲಿಟಿ ಎಲ್ಲವೂ ಇದೆ, ಪಶು ಪಕ್ಷಿಕ್ಕಿಂತ ಮಾತಾಡುವ ಶಕ್ತಿ ಇದೆ. ಮಾತಾಡುವ ಶಕ್ತಿ ಮಾತ್ರ ಅಲ್ಲ, ಮಾತು ಮೂಲಕ ದೇವರನ್ನ ತಿಳ್ಕೊಳ್ಳೋದು, ದೇವರನ್ನ ವಿರೋಧ ಮಾಡೋದು, ಎರಡು ಮಾಡ್ಲಿಕ್ಕೆ ಸ್ಕೋಪ್ ಇದೆ. ಈ ದೇಹದಲ್ಲಿ ಸ್ಕೋಪ್ ಇದೆ ಅದು. ಸೊ ಅದಕ್ಕೆ ಅದೇ ಲೈಕ್ ದಿಸ್ ಸಾಧನೆ ಮಾಡ್ಲಿಕ್ಕೆ ಶ್ರೇಷ್ಠ ಅಂತ ದೇವತೆಗಳು ನಮ್ಮ ದೇಹವನ್ನ ಬಳಸಿ ಅದನ್ನ ಮಾಡ್ತಾರಂತೆ. ನಮಗೆ ಕಿಂಚಿತ್ತು ಅವ್ರ ಮೂಲಕವಾಗಿ ಬರುವಂತ ಕಿಂಚಿತ್ ತಿಳ್ಕೊಂಡಾಗ ನಮ್ಗೇನೋ ಬರುತ್ತಂತೆ. ಸೊ ಇಷ್ಟು ನಮ್ಮ ದೇಹದಲ್ಲಿ ಇವರೆಲ್ಲ ಇರೋವಾಗ, ನಾವು ಅಣುವಷ್ಟು ಇರೋವಾಗ ನಾವು ಏನೇನು ಹೇಳ್ತೀವಿ, ತೀರ್ಥಯಾತ್ರೆ ಹೋಗ್ತೀವಿ. ಅದಕ್ಕೆ 16th layer ಹೇಳ್ತಾರ, ಇದೆಲ್ಲ ಹೇಳ್ತಾರೆ 16th layer ಹೇಳುವಾಗ ಎಲ್ಲ ದೇಹದಲ್ಲಿನೂ ಇದ್ದಾರೆ, ನಮ್ಮ ದೇಹದಲ್ಲಿ ಮಾತ್ರ ಇಲ್ಲ. ನಾವು ಇಷ್ಟು ತನಕ ದೇಹ ಮಾತ್ರ ನೋಡ್ತಾ ಬಂದಿದ್ದೀವಿ, ಅದೇ ಮೋಕ್ಷ ಸಾಧನೆ ಅಂತ. ದೇಹದಲ್ಲೇ ಫೋಕಸ್ ಇದೆ. ಕೆಲವು ವ್ಯಕ್ತಿಗಳಿಗೆ, ನಮ್ಕಿಂತ ಮನುಷ್ಯರಿಗಿಂತ ಮೇಲೆ ಇರುವಂತ ಕೆಲವು ವ್ಯಕ್ತಿಗಳಿಗೆ, ವ್ಯಾಪ್ತೋಪಾಸಕರು, ಚಕ್ರವರ್ತಿಗಳಲ್ಲಿನೂ ಬರುತ್ತೆ ವ್ಯಾಪ್ತೋಪಾಸಕರು. ಅವರಿಗೆ ದೇಹದಲ್ಲಿ ಮಾತ್ರ ಇಲ್ಲ, ಅವರು ದೇ ಆರ್ ಡಿಫ್ರೆಂಟ್, ಹೊರಗೇನೋ ನೋಡ್ತಾರಂತೆ. ಸೊ ಹೊರಗೆ ನೋಡೋವಾಗ ಏನಾಯ್ತು, ನನ್ನ ದೇಹದಲ್ಲಿ ಮಾತ್ರ ಇದೆಯಾ ಅಂದ್ರೆ ಇದು ನಮ್ಗೆ ತಿಳುವಳಿಕೆಗೆ, ಯು ವಾಂಟ್ ಬಿ ಸೀಯಿಂಗ್ ಆಲ್ ದಟ್. ಅವರಿಗೆ ಕ್ಷೇತ್ರ, ಆ ಕ್ಷೇತ್ರಗಳಲ್ಲಿ ಆಗಲಿ ಕಾಲದಲ್ಲಿ, ಹಿಂದೆ ಹೇಳಿದ ಮೂರು ಬರುತ್ತೆ, ಕಾಲ ದೇಶ ದೈಹ ಹೇಳಾಯ್ತು. ದೈಹಿಕ ಕರ್ಮ ದೇಹದಲ್ಲಿ ಇಷ್ಟು ಹೇಳಾಯ್ತು, ಆಮೇಲೆ ದೇಶಿಕ ಕಾಲಿಕ. ಇಲ್ಲಿನ ಈ ದೇವತೆಗಳು ಇದ್ದಾರೆ, ನಾಟ್ ಜಸ್ಟ್ ಬಿಕಾಸ್ ಇಲ್ಲಿನೂ ಜಡ ಪ್ರಕೃತಿ ಹಾಗೆ ಇದು ಒಳಗೆ ನಮ್ಮ ಲಿಂಗ ದೇಹ ಉಪಚಯಾಗಿ ಹಾಗೆ ದೊಡ್ಡದಾಗಿದೆಯೋ ಹಾಗೇನೆ ಹೊರಗೇನು ಬರೀ ಜಡ ಪ್ರಕೃತಿ, ಮೂಲ ಪ್ರಕೃತಿ ಇದೆ. ಅದು ಅದರಿಂದ ಬಂದದ್ದು ಎಲ್ಲವೂ ಆಗತ್ತೆ. ಅಲ್ಲಿನೂ ಈ ದೇವತೆಗಳ ಕಾರ್ಬಾರ್ ಇದೆ, ಅಲ್ಲಿನೂ ಇದ್ದು ಅವ್ರು ಸಾಧನೆ ಮಾಡ್ತಾರೆ. ಬಿಕಾಸ್ ನಾವು ಈ ದೇಹ ನಮ್ಗೆ ಬೆಳೆಯಬೇಕಂದ್ರೆ, ಗರ್ಭದಲ್ಲಿ ಇದ್ದಾಗಿಂದ ಬೆಳಿಬೇಕಂದ್ರೆ ಹೊರಗೆಂದು ತಾಯಿ ಉಂಡ ನೀರು ಅನ್ನಪಾನ ಇದೇ ಆಗತ್ತೆ ನಮ್ಗೆ. ಸೊ ಅಲ್ಲಿನೂ ಅವ್ರಗಳೇ ಇರಬೇಕು, ಅದನ್ನೇ ಹೇಳ್ತಾರೆ. ಮಹಿಯೊಳಗೆ ಸುಕ್ಷೇತ್ರ ಆಗಲಿ, ತೀರ್ಥ ಆಗಲಿ, ದುಃಖಿನ ವೃಷ ಅಂದ್ರೆ ಸೀಸನ್ ಆಗಲಿ, ದೇಶ ಆಗಲಿ, ಕಾಲ ಆಗಲಿ, ಆಮೇಲೆ ದೈಹಿಕ ದೇಹ ಹೇಳಿದ್ದಾರೆ. ಸೊ ಈ ಮೂರು ಆಗುತ್ತೆ, ಕಾಲತ್ರಯಗಳೇ, ಧರ್ಮಕಲ ದುಹಿಣಿ ಮೊದಲಾದ ಅಮರಲ್ಲೆಲ್ಲ ವಹಿಸಿ ಗುಣಗಳ ಅನುಸರಿಸಿ ಸನ್ನಿಹಿತರ. ಸೊ ಎಲ್ಲರಲ್ಲಿ ಇದ್ದು ಈ ದೇವತೆಗಳ ಮೂಲಕವಾಗಿ ದೇವರು ಮಾಡ್ತಾನೆ. ದೇವರಿಗೆ ಅಷ್ಟು ಕರುಣಾಳು, ಈ ದೇವತೆಗಳಿಗೆ ಒಂದು ವ್ಯವಸ್ಥೆ ಮಾಡಿಕೊಟ್ಟಿದ್ದ. ನೀವು ನಿಮ್ಮ ಪುಣ್ಯ ಆ ಮೋಕ್ಷದಲ್ಲಿ ನಿಮ್ಗೆ ಸುಖ ಆಗಲಕ್ಕೆ ಇದೆಲ್ಲ ಅಂತ ದೇವತೆಗಳು ದೇ ನೋ ದಟ್, ವಿ ಡೋಂಟ್ ನೋ ದಟ್. ಸೊ ಹೀಗೆ ಮಾಡ್ತಾರ. ಸೊ ಅವರು ದೇವರ ಯಾವತ್ತು ಗೃಣಿ ಕರುಣಾಳು ಅಂತಾನೆ ನೋಡಿ ಎಲ್ಲ ಮಾಡ್ತಾರ ಅಂತ ಅಲ್ಲಿ ಹೇಳ್ಬಿಟ್ಟು, ದೆನ್ ತಿರ್ಗಾ ಅಲ್ಲಿ ನಾಡಿ ಅಂತ ಹೇಳಿದಾರ. ನಾಡಿ ಒಳಿಪ್ಪ ಎರಡದಕ್ಕೆ 70,000 ನಾಡಿ ಒಳಿಪ್ಪ ಅಂತ 10th ಪದ್ಯದಲ್ಲಿ ಬಿಟ್ಟಿದಾರಲ್ಲ, ಅದನ್ನ ತಿರ್ಗಾ ಇಲ್ಲಿ ತರ್ತಾರ. ಹಿಂದಿನ ಸಂಧಿ ನೀರು ಬಂದಿದೆ. ಯಾಕೆ ಇದನ್ನ ಯಾಕೆ ಹೇಳ್ತಾರಂದ್ರೆ, ನಾವು ಇವಾಗ ಧ್ಯಾನಕ್ಕೆ ಒಳಗೆ ಹೋಗೋವಾಗ ಅಲ್ಲಿ ನಮ್ಗೆ ಇದೆಲ್ಲ ಬೇಕಾಗಿರುತ್ತೆ, ಅದಕ್ಕೆ ಬೇಕಾದದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಹೇಗೆ ಸುಷುಮ್ನ ನಾಡಿ ಎಲ್ಲಿಂದ ಹೇಗೆ ಹೋಗುತ್ತೋ ಅದೆಲ್ಲ ನಾವು ವಿಸ್ತಾರವಾಗಿ ನೋಡಿದ್ದೀವಿ. ಸೊ ಆ ಸುಷುಮ್ನೆಯೊಳಗೆ ಇರುವಂತಹ ಪ್ರಭೇದಗಳನ್ನ ಹೇಳ್ತಾ ತಿಳ್ಕೊಬೇಕು. ಯಾಕೆ ಪ್ರಭೇದ ತಿಳ್ಕೊಬೇಕು ಅಂದ್ರೆ, ಪ್ರಭೇದ ಈಸ್ ಅನ್ಇಂಪಾರ್ಟೆಂಟ್. ಪ್ರಭೇದದಲ್ಲಿ ಇರುವಂತಹ ಪಂಚರೂಪಾತ್ಮಕ ಭಗವಂತನ ಚಿಂತನೆ ನಮ್ಗೆ ಬೇಕೇ ಬೇಕಲ್ಲ, ಅದು ಇಂಪಾರ್ಟೆಂಟ್. ಅವನು ಇರುವಂತ ಜಾಗ ಎಲ್ಲಿದೆ, ನಮ್ಮ ದೇಹದಲ್ಲೇ ಇದ್ದಾನೆ. ದೇಹದಲ್ಲೇ ನಾವು ಕೂತಿರುವಾಗ ನಮ್ ಕೆಳಗಿಂದ ಮೇಲೆ ಅಂಡ್ ಆಲ್ಸೋ ಬ್ರಹ್ಮರಂಧ್ರದಿಂದ ಮೇಲೆ ಹೋಗೋ ಮೂರ್ಧ, ಅಲ್ಲಿ ತನಕ 12 ಅಂಗುಲ ಮೇಲನು ಅಲ್ಲಿನೂ ಅವನು ನಿಂತಿದ್ದಾನೆ. ಅದೇ ನಾವು ಸ್ನಾನ ಮಾಡುವಾಗ ಚಿಂತನೆ ಮಾಡ್ತೀವಿ ಇದನ್ನೇ. ಸೊ ಅದು ಬೇಕು ಎಂಬುದಕ್ಕೆ ಈ ಪದ್ಯ, ಅದೂ ಚಿಂತನೆ ಮಾಡಿ ದೇವರು ಈ ನಾಡಿಗತವಾಗಿ ಇದ್ದಾನೆ, 5 ರೂಪದಿಂದ ಇದ್ದಾನೆ ಅಂತ. ಅದು ಬಿಕಾಸ್ 5 ರೂಪ ಪೂರ್ತಿ ನಮ್ಗೆ ಚಿಂತನೆಗೆ ಬರುತ್ತೋ ಅಲ್ಲವೋ, ಅಟ್ಲೀಸ್ಟ್ ನಾವು ಹೃದಯದಲ್ಲಿ ದೇವರನ್ನು ನೋಡುವಾಗ 5 ರೂಪಗಳು ಬೇಕಾಗಿ ಬರುತ್ತಲ್ಲ. ಸೊ ಆ ಚಿಂತನೆ, ಅಲ್ಲಿ ಇರುವಂತಹ ಲೊಕೇಶನ್, ಆ ಹೆಸರುಗಳು ಅದನ್ನ ಕೊಟ್ಟಿದ್ದಾರೆ. ಅಲ್ಲಿ ಕೊಟ್ಟು ಅಲ್ಲಿ ನೆಕ್ಸ್ಟ್ ಬರೋದು ಬಂದು ಹಿಂದಿನ ಪದ್ಯ, ಹಿಂದಿನ ಸಂಧಿಯಲ್ಲಿ ಪಾಪ ಪುರುಷನದ್ದು ಕೆಲವು ಹಿಂದಿನ ಒಂದು 7-8 ಸಂಧಿಗಳಲ್ಲಿ ಏನೇನು ಬಿಟ್ಟಿದ್ದಾರೆ ವಿಷಯಗಳು ಇಲ್ಲಿ ಸ್ಪೆಸಿಫಿಕ್ ಆಗಿ ತಿಳಿಸ್ತಾ ಇದ್ದಾರೆ. ಸೊ ಇಲ್ಲಿ ಏನು ಬರುತ್ತೆ ಅಂದ್ರೆ, ಆ ಒಂದು ಪಾಪ ಪುರುಷನ ದಹನವನ್ನ ಹೇಳ್ತಾ ಇದ್ದಾರೆ. ಪಾಪ ಪುರುಷ ಶೋಷಣ ಬಂದಿದೆ, ದಹನವನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಪಾಪ ಪುರುಷನ ದಹನ ಇಲ್ಲಿ ಯಾಕೆಂದ್ರೆ, ಇಲ್ಲಿ ಯಾಕೆ ವೈ ಹಿ ಇಸ್ ಬ್ರಿಂಗಿಂಗ್ ಇಟ್ ಹಿಯರ್ ಅಂದ್ರೆ, ಹೃದಯದಲ್ಲಿ ಇರುವಂತ, ಹೃದಯ ಉರ ಸ್ಥಾನದಲ್ಲಿ ಇರುವಂತ ಅದು ಸ್ಪೆಸಿಫಿಕ್ ಅಲ್ಲಿ ಫೋಕಸ್ ಮಾಡ್ತಾ ಇದ್ದೀವಿ. ಫೋಕಸ್ ಮಾಡುವಾಗ ಆ ಚಕ್ರ ಹಾಕ್ಕೊಳ್ತೀವಲ್ಲ, ಆ ಚಕ್ರ ಹಾಕೊಳ್ಳೋವಾಗ ಹನ್ನೆರಡು ಕೋಣದ ಸೂರ್ಯಮಂಡಲವು ಹಾಕೊಳ್ತೀವಲ್ಲ, ಆ ಹನ್ನೆರಡು ಆ ಕೋಣ ಸೂರ್ಯಮಂಡಲ ಅಲ್ಲಿ ಇರುವಂತ ತ್ರಿಕೋಣ ಚಕ್ರ ಇಲ್ಲಿ, ಆಕ್ಚುಲಿ ತ್ರಿಕೋಣ ಚಕ್ರ ಅಂತಾರೆ, ತ್ರಿಕೋಣ ಚಕ್ರ ಇಲ್ಲಿ ಇದೆ, ಅಲ್ಲಿ ಮಧ್ಯದ ಸಂಕರ್ಷಣ ಅಂದ್ರೆ ಅಲ್ಲಿ ನಾವು ಪೀಠ ಹಾಕುವಾಗ ಆ ಪೀಠ ಹೇಗೆ ಹಾಕ್ತೀವಿ ಅಂದ್ರೆ ಈ ಒಂದು ಅಗ್ನಿಮಂಡಲ ಸೋಮಮಂಡಲ ಸೂರ್ಯಮಂಡಲ ಅಂತ ಇರುತ್ತೆ. ಸೊ ಅಗ್ನಿಮಂಡಲಕ್ಕೆ ಬರ್ತಾ ಇದ್ದಾರೆ. ಸೊ ಅಗ್ನಿಮಂಡಲದಲ್ಲಿ ಸಂಕರ್ಷಣ, ಇದಕ್ಕೆ ಸುಳಾದಿನೂ ನಾವು ನೋಡಿದ್ದೀವಿ, ಸಂಕರ್ಷಣ ಇದ್ದಾನೆ ಇವನ ಅಲ್ಲಿ ಬರೋವಾಗ ವಿಜಯದಾಸ ಸ್ಪೆಸಿಫಿಕ್ ಆಗಿ ಹೇಳುವಾಗ ಈ ಸಂಕರ್ಷಣನ ದಯದಿಂದಲೇ ಅಪರೋಕ್ಷ ಜ್ಞಾನ ನಿಮ್ಗಾಗತ್ತ, ಪಾಪ ಪುರುಷನ ದಹನ ಮಾಡಬೇಕು, ಪುರುಷನನ್ನ ತೆಗಿಲಕ್ಕೆ ಬೇಕು ಅಂತ ಅಲ್ಲಿ ಅವರು ಹೇಳ್ತಾರೆ. ಸಂಕರ್ಷಣ ದಯ ಅಲ್ಲಿ ಬೇಕು ಅಂತ ಹೇಳ್ತಾರೆ. ಸೊ ಸಂಕರ್ಷಣಾಹ್ವಯನು ಪಾಪ ಪುರುಷನ ದಹನಗೈಸುತ್ತ, ಪಾಪ ಪುರುಷ ಎಲ್ಲ ಪೂರ್ತಿ ಹೋಗ್ಬೇಕು. ಅದು ಪೂರ್ತಿ ಹೋದಾಗ ಅದು ಹೋದ ಮೇಲೆ ವಿಜ್ಞಾನವೇ ವಾಸುದೇವನಿಗೆ, ಆ ವಾಸುದೇವನಿಗೆ ಆ ದೇವ ನಮ್ಮನ್ನ ಆಯುಧಿಸುವ ಕರ್ಮಿ ವಾಸುದೇವ ಅಂದ್ರೆ ಶ್ವೇತದೀಪದಲ್ಲಿ ಇರುವಂತ ವಾಸುದೇವ ಅವನ ಹತ್ರ ಕೊಡ್ತಾನಂದ್ರೆ ಅಪರೋಕ್ಷ ಜ್ಞಾನಸ್ಸು ಪರಂಪರೆಯಾಗ ಕೊಡ್ತಾನ ಅಂಬೋದಕ್ಕೆ ಅದಕ್ಕೆ ಸಂಬಂಧಪಟ್ಟ ಆ ಪಾಪ ಪುರುಷ ದಹನವನ್ನು ಇಲ್ಲಿ ಹೇಳಿದ್ದಾರೆ. ಅದು ಹೇಳಿದ ಮೇಲೆ ಅಲ್ಲಿ ಡೀಟೇಲ್ಡ್ ಕೊಡ್ತಾ ಹೋಗ್ತಾರೆ. ಲೊಕೇಶನ್ ಅಲ್ಲಿ ಬಿಟ್ಟಿದಾರಲ್ಲ ಏನು ಇಲ್ಲಿ ಇಲ್ಲಿ ಬಂದೆ ಜೀವನ ಎಂಟನೇದು ಒಂಬತ್ತನೇದು ಹೇಳಿ ಅದಕ್ಕೆ ಸಂಬಂಧಪಟ್ಟ ವಿಷಯಗಳನ್ನ ಹೇಳಿ ತಿರುಗಾ ಹಿ ಕಮ್ಸ್ ಬ್ಯಾಕ್ ಟು ಇದಕ್ಕೆ ಬರ್ತಾರೆ, ನಮ್ಮ ಬಿಂಬತ್ರಯಕ್ಕೆ ಬರ್ತಾರೆ. ಬಿಂಬತ್ರಯದಲ್ಲಿ ಇರುವಂತ ರೂಪಗಳನ್ನು ಇದು ನಮ್ಗೆ ತುಂಬಾ ಪರಿಚಿತವಾದಂತೆ ಆದದ್ದು ಏನಂದ್ರೆ ಇಲ್ಲಿ ಮೂಲೇಶನ ಪಾದದಲ್ಲಿ ಜೀವನ ಮೂಲೇಶನ ಪಾದದಲ್ಲಿ ವಾಯುದೇವರಿದ್ದಾರೆ, ಪವನ ಇದ್ದಾನೆ, ಪವನನ ಪಾದದಲ್ಲಿ ಲಿಂಗ ಅನಿರುದ್ಧ ವಿಶಿಷ್ಟನಾದ ಆ ಪಿಕ್ಚರ್ಲಿ ಬಂತಲ್ಲ ಅಲ್ಲಿ ಒಂದು ಆ ಜೀವ ನಿಂತಿದ್ದಾನೆ ಅಂತ ಹೇಳ್ಬಿಟ್ಟು ಅದಕ್ಕೆ ಸಂಬಂಧವಾಗಿ ಅದು ಒಂದು ಮಾತ್ರ ಇಲ್ಲಿ ಮೆನ್ಷನ್ ಮಾಡಿಬಿಟ್ಟು ನಾವು ದಿನನಿತ್ಯ ಮಾಡುವಂತ ಅಲ್ಲಿ ಇವನ್ ಧ್ಯಾನದಲ್ಲಿನೂ ಆಗಲಿ ಮಾಡುವಂತ ಕಾರ್ಯಗಳು ಹೇಗೆ ಆಗತ್ತೆ ಅಂಬೋದಕ್ಕೆ ಮೂಲೇಶನ ಇಟ್ಟುಕೊಂಡು ಮೂಲೇಶನ ಆ ಅಷ್ಟದಳ ಕಮಲ ಅಷ್ಟದಳದಲ್ಲಿ ಅಷ್ಟದಳವೇ ನಮ್ಗೆ ಇಂಪಾರ್ಟೆಂಟ್ ಆಗತ್ತೆ ಅಷ್ಟದಳದ ಬಿಕಾಸ್ ಈ ದೇವತೆಗಳೇ ನಮ್ಮನ್ನ ನಿಯಮನ ಮಾಡ್ತಾ ಇರ್ತಾರೆ ಐ ಮೀನ್ ಇವರ ನಿಯಂತ್ರಣದಲ್ಲಿ ನಾವು ಇದ್ದೀವಿಕೋಸ್ ಅಲ್ಲಿ ಆ ದೇವತೆಗಳನ್ನ ಹೇಳ್ತಾ ಅಷ್ಟದಳದಲ್ಲಿ ಹೇಳ್ತಾ ಹೋಗ್ತಾರೆ ಅಂದ್ರೆ ಅಷ್ಟದಳದಲ್ಲಿ ಈ ದೇವತೆಗಳ ಮೂಲಕವಾಗ ಅಂದ್ರೆ ಅಷ್ಟದಳದಲ್ಲಿ ಇದಾರಂತ ಇಷ್ಟು ದಳ ಒಂದು ಇನ್ನೊಂದು ಕ್ವಶನ್ ಬಂತು ಅಷ್ಟದಳ ದ್ವಿದಳ ಅಂದ್ರೆ ಹಾಗಾಗೆ ಇರುತ್ತಾ ಎಂಟೇ ಎಂಟು ದಳ ಇರುತ್ತಾ ಎರಡೇ ಇರುತ್ತಾ ಅಂತ ಬಂತು ಹಾಗೆಲ್ಲ ದೆನ್ ಒನ್ಸ್ ಯು ಸೇ ಪದ್ಮ ಅಂತ ಹೇಳಿದ್ರೆ ಅದಕ್ಕೆ ಪದ್ಮ ಅರ್ಚನೆ ಮಾಡುವಾಗ ಕೆಲವರು ಪದ್ಮವನ್ನ ಆ ದಳಗಳನ್ನ ಕೆಲವು ಹೂಗಳನ್ನ ದಳಗಳನ್ನ ಬಿಚ್ಚದೆ ಹಾಗೆ ಹಾಕ್ತಾರೆ ಹೋಲ್ ಥಿಂಗ್ ಅಂತ ಈ ಪದ್ಮ ಅಂತ ಬರುವಾಗ ಅದಕ್ಕೆ ಸಹಸ್ರ ದಳಗಳಿಂದ ಪೆಟಲ್ಸ್ ಸಹಸ್ರ ದಳದಿಂದ ಕೂಡಿರುವಂತ ಪದ್ಮ ಕಂಪ್ಲೀಟ್ ಇಟ್ ಸೋ ಕಂಪ್ಲೀಟ್ ಇಟ್ ಇಸ್ ಸೋ ಫುಲ್ ಸಹಸ್ರ ಫುಲ್ ಅಂಬೋದು ಬರ್ತದೆ ಕಂಪ್ಲೀಟ್ ಅದಕ್ಕೆ ಆ ಲಕ್ಷ್ಮೀ ದೇವಿಗೇನು ಪದ್ಮ ಇಟ್ ಸೋ ಫುಲ್ ಸಹಸ್ರ ಅಂದ್ರೆ ನಾಟ್ ಜಸ್ಟ್ ಥೌಸಂಡ್ ಎಷ್ಟೋ ಇರೋದು ಪದ್ಮ ದಳಗಳು ಅನೇಕ ಇದ್ರೂ ನಮಗೆ ಎಲ್ಲವೂ ನೋಡುವ ಕೆಪಾಸಿಟಿನೂ ಇಲ್ಲ ಎಲ್ಲವೂ ಚೆನ್ನಾಗಿ ಇದೇ ಕಷ್ಟ ಆಗುತ್ತೆ. ಸೊ ಬೇಸಿಕಲಿ ಇಲ್ಲಿ ಫೋಕಸ್ ಏನಂದ್ರೆ ಈ ದೇವತೆಗಳು ದಿಸ್ ಇಸ್ ವಾಟ್ ಕನ್ಸರ್ನ್ಸ್ ಯು ದಿಸ್ ಇಸ್ ವಾಟ್ ನಿನ್ನ ಸಾಧನೆ ನಿನ್ನ ಅಪರೋಕ್ಷಕ್ಕೆ ಬೇಕಾದ ವೆರಿ ಎಸೆನ್ಷಿಯಲ್ ಅಷ್ಟದಳವನ್ನ ಚಿಂತನೆ ಮಾಡಿ ಆ ಅಷ್ಟದಳದಲ್ಲಿ ಯಾವ ಯಾವ ದೇವತೆಗಳಿದ್ದಾರೆ ಇವರುಗಳು ಥ್ರೂ ದೆಮ್ ದೇವರು ನಿನ್ನನ್ನ ಕಂಟ್ರೋಲ್ ಮಾಡ್ತಾನೆ ಇವರುಗಳು ಆಯಾ ಕೆಲಸ ಇಲ್ಲಿ ನೋಡಿದ್ರೆ ನೀವು ವಾಸವಾನುಜ ರೇಣುಕಾತ್ಮಜ ಅಂತ ಹೇಳುವಾಗ ಇಲ್ಲಿ ಆ ಕೆಲಸಗಳನ್ನ ಮಾಡ್ಲಕ್ಕೆ ಆಯಾ ಬಿಂಬರೂಪನಾದಂತ ಹರಿಯನ್ನ ಆಯಾ ರೂಪದಿಂದ ಬಿಕಾಸ್ ದೇವರಲ್ಲಿ ಏಕಾತ್ಮ ಅಂತ ಹೇಳುವ ಒಂದಲ್ಲಿ ಅನಂತ ಇದೆ ಅನಂತದಲ್ಲಿ ಒಂದಿದೆ. ಸೊ ಆ ದೇವರಲ್ಲಿ ಇರುವಂತ ಒಂದು ರೂಪ ಆ ರೂಪವನ್ನ ಒಬ್ಬೊಬ್ರು ಸ್ಪೆಸಿಫಿಕ್ ಆಗಿ ಚಿಂತನೆ ಮಾಡ್ತಾರೆ. ಅವ್ರು ಚಿಂತನೆ ಮಾಡ್ತಾರೆ ಅಂತ ಅವ್ರು ನಮ್ಗೆ ಗೊತ್ತಿಲ್ಲ. ಅವ್ರು ಚಿಂತನೆ ಮಾಡ್ತಾರೆ ನಾವು ಅದೇ ರೂಪವನ್ನು ಹಿಡ್ಕೊಳ್ಳೋದು ನಮ್ಗೆ ಹೇಗಿದೆ ಅಂತ ಗೊತ್ತಿಲ್ಲ ನಾವು ಹಿಡ್ಕೊಳ್ಳೋದು ಬಿಕಾಸ್ ದೇ ಆರ್ ಡೂಯಿಂಗ್ ಇಟ್ ಎಂಬ ಚಿಂತನೆ ನಮ್ಮ ಪಾಪವನ್ನ ತೊಳೆಯುತ್ತೆ ಅಂತ ಆ ಯಕ್ಷದಳದ ಕಮಲದ ಬಗ್ಗೆ 21st ಪದ್ಯದಲ್ಲಿ ಹೇಳಿ ಅದಕ್ಕೆ ಕಂಟಿನ್ಯೂಯೇಷನ್ ಆಗಿ ಒಂದೊಂದು ದಳದಲ್ಲಿ ಇದ್ದು ಮಾಡುವಂತ ಸ್ಪೆಸಿಫಿಕ್ ಒಂದು ವರ್ಷ ಕೊಡಬಹುದಾಯ್ತು ಬಟ್ ದೇವತೆಗಳು ಮಾಡುವಂತ ಕೆಲಸ
ದೇವತೆಗಳು ನಮ್ಮ ಮೂಲಕವಾಗ ಮಾಡ್ತಾರೆ, ಮಾಡಿಸಿ ದೇವರಿಗೆ ಅರ್ಪಣೆ ಮಾಡುವಂತ ಇದು ಚಕ್ರಾಬ್ಜ ಮಂಡಲದಲ್ಲಿನೂ ನಮ್ಗೆ ಬರುತ್ತೆ. ಸೊ ಹೀಗೆ ನಮ್ಗೆ ಒಂದೊಂದು ದಳದಲ್ಲಿ ಒಂದೊಂದು ಅಷ್ಟ ದಿಕ್ಪಾಲಕರು, ಇದು ತುಂಬಾ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಅಷ್ಟ ದಿಕ್ಪಾಲಕರು ನಮ್ಮ ಹೃದಯದೊಳಗೆ ಹೀಗೆ ಹೇಗೆ ಅಂತ ಇಟ್ಕೊಳ್ಳೋದು ಮಾತ್ರ ಅಲ್ಲ, ನಮ್ಮನ್ಸುತ್ತೆ ಎನಿ ಆಬ್ಜೆಕ್ಟ್ ಇದೆ ಅಂತ ಹೇಳಿದ್ರೆ ಅದಕ್ಕೆ ದಿಕ್ಕು ಸಂಬಂಧ ಇದೆ. ಸೊ ನಾವು ಇವಾಗ ನಿಂತಿದ್ದೀವಿ, ನಮ್ಮನ್ನ ಸುತ್ತ ನಮ್ಗೆ ರಕ್ಷಣೆ, ನಮ್ಮ ಮನೆಗೆ ಸೆಕ್ಯೂರಿಟಿ ಸಿಸ್ಟಮ್ ಇರ್ತೀವಿ, ಇಟ್ಕೊಳ್ಳಿ. ಬಟ್ ತಿಳ್ಕೊಳ್ಳೋದೇನು ಎಲ್ಲ, ನಮ್ಮ ಮನೆಗೆ ಅಷ್ಟು ದಿಕ್ಕಿದೆ, ಅಷ್ಟ ದಿಕ್ಕಲ್ಲಿ ಆ ದೇವತೆಗಳಿದ್ದಾರೆ. ನಾನನ್ನು ತಕೊಳ್ಳಿ, ನಾವು ಒಂದು ಎಲ್ಲೋ ಸಿಟಿ ಎಲ್ಲೆಲ್ಲೋ ಹೋಗ್ತೀವಿ, ಹೊರಗೆ ಹೋಗ್ತೀವಿ, ನಮ್ಗೆ ರಕ್ಷಣೆ ಏನು? ನಮ್ಮ ಸುತ್ತಿ ಈ ದೇವತೆಗಳು, ನಮ್ಗೆ ಮುಂದೆ, ನಮ್ಗೆ ಈ ಕಡೆ, ನಮ್ಮನ್ನ ಸುತ್ತನೂ ಡೈರೆಕ್ಷನ್ ಇದೆ. ಸೊ ಇಲ್ಲೇನೋ ನೀವು ಇಟ್ಟುಕೊಳ್ಳಿ, ಈ ದೇವತೆಗಳನ್ನ ಇಟ್ಟುಕೊಂಡಾಗ ನಮ್ಗೆ ರಕ್ಷಣೆಯನ್ನು ಸಿಕ್ಕತ್ತೆ ಅಂತ ಈ ದೇವತೆಗಳನ್ನ ಹೇಳಿ, ಮತ್ತು 24th ಪದ್ಯ ಬಂದಾಗ ಆ ದೇವರ ಇನ್ನೂ ನಮ್ಗೆ ಸಾಧನೆಗೆ ಉಪಯುಕ್ತವಾದಂತಹ ಕೆಲವು ಅಂಶಗಳನ್ನ ಹೇಳ್ತಾರೆ. ವಿರಕ್ತಿ ಅಂತ ಬಂದಾಗ ವಿರಕ್ತರು ಇರ್ತಾರೆ, ಅವರು ಎಲ್ಲಿ ವಿರಕ್ತಿ ಬರಬೇಕಂದ್ರೆ ಅವ್ರಿಗೆ ಏನೋ ಅವರು ಸಾಧನೆ ಮಾಡಿ ವಿರಕ್ತಿ ಅದು ಹಾಗೆ ಕಾಣುತ್ತೆ. ಬಟ್ ಅದಕ್ಕೆ ದೇವರು ಪ್ರಚೋದಕ, ದೇವರ ರೂಪ ಆ ಒಂದು ಮೂಲೇಶ ಎಲ್ಲಿ ಇರ್ತಾನಂದ್ರೆ ಅಲ್ಲಿ ಹೇಳ್ತಾರೆ, ಹೃದಯದೊಳಗೆ ವಿರಕ್ತಿ, ಹೃದಯ ಸೆಂಟರ್ಲಿ ಬಂದಾಗ ವಿರಕ್ತಿ. ವಿರಕ್ತಿ ಕ್ಷೇತ್ರ ಅಂದ್ರೆ ಅದು ಕಿಂಜಲ್ಕ ಅಂತ ಹೇಳ್ತಾರಲ್ಲ, ಆ ಕಿಂಜಲ್ಕ ಅಲ್ಲಿ ಇದ್ರೆ ಆ ಕಿಂಜಲ್ಕದಿಂದ ಆ ಒಂದು ಕರ್ಣಿಕೆಯನ್ನ ಸೇರುವ ಜಾಗ ಡಕ್ ಫ್ಲೋ, ಆ ಸ್ವಪ್ನಾವಸ್ಥೆಯಲ್ಲಿ ಅನೇಕ ಮಜಲುಗಳು ಇರುತ್ತೆ. ಸೊ ಅದನ್ನ ಹೇಳುವಾಗ ಅಲ್ಲಿ ಕೇಸರದೊಳಗೆ ಬಂದು ಸ್ವಪ್ನ ಆಗತ್ತೆ. ಆಮೇಲೆ ನಮ್ಗೆ ಗೊತ್ತು ಈ ಒಂದು ವೇರ್ ದ ಪೆಟಲ್ಸ್ ಜಾಯಿನ್, ಅಲ್ಲಿ ಬಂದ್ರೆ ಜಾಗೃತ ಅವಸ್ಥೆ ಎಂಬುದು ಬರತ್ತೆ. ಆಮೇಲೆ ಮೇಲಕ್ಕೆ ಬಂದಾಗ ಆ ಒಂದು ಕನ್ನಿಕೆ ಅಗ್ರಭಾಗ ಅಲ್ಲಿ ಬಂದಾಗ ದಟ್ ಇಸ್ ಪ್ರಾಜ್ಞೆ ಇದೆ ಇರೋ ಜಾಗ, ಅಲ್ಲಿ ಬಂದಾಗ ಸುಷುಪ್ತಿ ಬರುತ್ತೆ. ಸೊ ಇನ್ಬಿಟ್ವೀನ್ ಸ್ಟೇಜಸ್ ಹಾಕೊಳ್ಳಿ, ಮೂರ್ಛಾವಸ್ಥಾನ ಬರುತ್ತೆ ನಮ್ಗೆ. ಇನ್ನೊಂದು ಬಂದು ಅರ್ಧ ಸ್ವಪ್ನ ಅರ್ಧ ಜಾಗೃತ ಆ ಸ್ಟೇಜ್ ಬರುತ್ತೆ. ಹೊರಗೆ ಇರೋ ವಿಷಯವು ಕೇಳುತ್ತೆ, ಒಳಗೇನು ನಿದ್ದೆಯಲ್ಲಿ ಇರ್ತೀವಿ ಆ ಅವಸ್ಥೆ. ಸೊ ಇನ್ಬಿಟ್ವೀನ್ ಹಾಕೊಳ್ಳಿ. ಸೊ ಹೀಗೆ ಅವನು ಕೊಡ್ತಾನ ಅಂತ ತಿಳ್ಕೊಂಡು, ಇದು ಇಷ್ಟು ವ್ಯಾಪಾರಗಳು ಇಷ್ಟು ತನಕ 24 ಪದ್ಯದ ಇಷ್ಟು ವ್ಯಾಪಾರ ನಮ್ಮ ಒಳಗೆ ಇರುವ ಆಗ್ತಾನೇ ಇದೆ. ನಾವು ಯಾರು ಅಂತಾನು ಗೊತ್ತಾದ ಮೇಲೇನು ಇದು ನಾನೇ ಏನೋ ತೀರ್ಥ ನಾನೇ ಮಾಡುತ್ತೀನಿ. ಯಾ ಅದಕ್ಕೆ ಇಂಪಾರ್ಟೆನ್ಸ್ ಏನಂದ್ರೆ ಇಷ್ಟು ಆಗೋವಾಗ ಹೌ ಡೇರ್ ಒನ್ ಕ್ಯಾನ್ ಕ್ಲೈಮ್ ನಾನ್ ವ್ಯವಹಾರಕ್ಕೆ ಮಾಡಬಹುದು ಮನಸ್ಸೊಳಗೆ ನಾನೇ ಮಾಡ್ತೀನಿ ನಾನೇ ಅಂತ ನಾನು ಅಂತ ಬರ್ಲಿಕ್ಕೆ ಚಾನ್ಸೇ ಇಲ್ಲ. ಸೊ ಅದಕ್ಕೆ ಹೇಳ್ತಾರೆ ಅಜ್ಞಾನಿಗಳು ತಾವು ಮಾಡ್ತೀವಿ ಅಂತ ತಿಳ್ಕೊಳ್ತಾರೆ. ಇದು ಸ್ವಲ್ಪನಾರ ಅರ್ಥ ಅದ ನಾನು ಮಾಡ್ತೀನಿ ಎಂಬುದು ಮನಸ್ಸಲ್ಲೇ ಆಗೋದೇ ಇಲ್ಲ ಎಂಬುದನ್ನೇ ಹೇಳ್ತಾರೆ. ದಟ್ ಈಸ್ ಇಂಪಾರ್ಟೆಂಟ್. ಆಮೇಲೆ ನೆಕ್ಸ್ಟ್ ಪದ್ಯ 26th ಪದ್ಯಕ್ಕೆ ಬಂದಾಗ ಅಲ್ಲಿ ದೇವರ ರೂಪಗಳನ್ನ ಹೇಳ್ತಾರೆ, ನಾಲ್ಕು ದೇಹಗಳಂತ ಹೇಳ್ತಾರೆ. ನಾಲ್ಕು ದೇಹಗಳು ಇದೇನು ನಾಲ್ಕು ದೇಹಗಳಲ್ಲಿ ಹೀಗೆ ಅಂದ್ರೆ, ನಾಲ್ಕು ದೇಹಗಳಲ್ಲಿ ಸ್ವರೂಪ ದೇಹದಲ್ಲಿ ನರ ಬಿಂಬರೂಪ ಇದ್ದಾನೆ, ಉಳಿದ ದೇಹ ಬರುತ್ತಲ್ಲ, ಉಳಿದ ದೇಹ ನಾವು ಇಂಪಾರ್ಟೆಂಟ್ ಆಗ ತಕೊಳ್ಳೋದು ಸ್ಥೂಲ ದೇಹದಲ್ಲಿ ಬಿಂಬನ ಚಿಂತನೆಯನ್ನ ಮಾಡ್ತೀವಿ. ಆ ಬಿಂಬನ ಚಿಂತನೆ ಎಂಬುದು ಇಟ್ಸ್ ಅ ಪ್ರೊಜೆಕ್ಷನ್, ಸ್ವರೂಪ ದೇಹದಿಂದ ಇಟ್ ಗೆಟ್ಸ್ ಪ್ರೊಜೆಕ್ಟೆಡ್. ಸೊ ಇಲ್ಲಿ ಬರೋವಾಗ ಆ ಹೆಸರುಗಳನ್ನೇ ಹೇಳ್ತಾರೆ, ನರಸಿಂಹರೂಪ ಅಲ್ಲಿ ಇರೋದನ್ಗೆ ಶರೀರ ಅಂತ ಕರೀತಾರೆ. ಶರೀರ ಅಂದ್ರೆ ಅಲ್ಲಿ ಸ್ವರೂಪದಲ್ಲಿ ಇದ್ದು ನಮ್ಗೆ ಆನಂದ ಸುಖವನ್ನು ಅವನು ಕೊಡುವನು ಅಂತ ಅಲ್ಲಿ ಹೇಳ್ತಾರೆ. ಮತ್ತು ಪುರುಷ ದೇಹದಿಂದ ಪುರುಷ ಅಂಬೋ ಹೆಸರು ಪೂರ್ಣ ಲಿಂಗ ದೇಹದಲ್ಲಿ ಇದ್ದಾನೆ, ಮತ್ತು ಅನಿರುದ್ಧ ದೇಹದಲ್ಲಿ ಅಫ್ಕೋರ್ಸ್ ಆಬ್ವಿಯಸ್ ಅನಿರುದ್ಧ ಇದ್ದಾನೆ, ಮತ್ತು ಈ ದೇಹದಲ್ಲಿ ಅದಕ್ಕೆ ಬಂದಿದ್ದಲ್ಲ ಅಲ್ಲಿ ಅಲ್ಲಿ ನೋಡಿದ್ರೆ ಅಲ್ಲಿ ಬಂದು ಒಂದು ಪುರುಷನಾಮಕ ಸರ್ವಜೀವರೋಳು ಇರುವ ದೇಹಾಕಾರ ರೂಪದಲ್ಲಿ ನಮ್ಮ ಪುರುಷ. ಸೊ ಅದೇ ಪುರುಷ ರೂಪದಿಂದ ಪ್ರದ್ಯುಮ್ನ ಇದ್ದಾನೆ, ಸ್ಥೂಲ ಪ್ರದ್ಯುಮ್ನ ಬಂದು ಸ್ಥೂಲ ಕಲೆಯವರದಲ್ಲಿ ಪುರುಷ ಆಕಾರದಿಂದ ಅದೇ ಆಕಾರದಿಂದ ಅವನಿದ್ದಾನೆ ಅಂತ 26 ಹೇಳ್ಬಿಟ್ಟು ನೆಕ್ಸ್ಟ್ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇದಕ್ಕೆ ಸಂಬಂಧವಾದ ದೇಹ ಕೊಟ್ಟಿದ್ದಾನೆ, ದೇಹ ಈ ದೇಹದಲ್ಲಿ ಇರುವಂತ ಉಳಿದ ಇದು ಹೇಳ್ತಾರೆ. ಇದು ಯಾಕೆ ಹೇಳ್ತಾ ಇದ್ದಾರೆ ಅಂದ್ರೆ 27 ಧಾತುಗಳನ್ನೆಲ್ಲ ಹೇಳ್ತಾರೆ. ಸೊ ಸಡನ್ ಆಗಿ ಏನು ಧಾತುಗಳು ಯಾಕೆ ಇಲ್ಲಿ ಬರುತ್ತೆ ಅಂದ್ರೆ, ಇಲ್ಲಿ ವಿಶೇಷ ಏನಂದ್ರೆ ಇದು ಉಪನಿಷತ್ತುಗಳಲ್ಲಿ ಚಾಂದೋಗ್ಯದಲ್ಲಿ ಸಾಮೋಪಾಸನ ಎಂಬುದನ್ನೇ ಎರಡನೇ ಅಧ್ಯಾಯ ಕಂಪ್ಲೀಟ್ ಇಸ್ ಡಿವೋಟೆಡ್ ಟು ಸಾಮೋಪಾಸನ. ಎಂಟೈರ್ ಎರಡನೇ ಅಧ್ಯಾಯ ಸಾಮೋಪಾಸನ, ವೇರಿಯಸ್ ಸಾಮ ಕೊಟ್ಟಿದ್ದಾರೆ. ಎಲ್ಲ ನಮ್ಗೆ ಅರ್ಥನೂ ಆಗೋದಿಲ್ಲ, ಅದು ನಾವು 6th, 5th, 6th ಅಲ್ಲಿ ನೋಡಿದ್ದೀವಿ, ಬಟ್ ಅರ್ಥ ಪೂರ್ತಿ ಆಗೋದಿಲ್ಲ. ಸೊ ಇದನ್ನ ಇಷ್ಟನಾರೇ ತಿಳ್ಕೊಳ್ಳಿ, ಸಾಮೋಪಾಸನದಿಂದ ಆಗುವಂತ ಫಲ ಅದು ಇದರಲ್ಲಿ ಬರುತ್ತೆ. ಏನು ಅಂದ್ರೆ ಈ ತೊಕ್ಕ, ಇದು ಮಾನಸ ಸ್ಮೃತಿಯಲ್ಲಿ ಬರ್ತಾ ಅನೇಕ ಕಡೆ ಇದು ಹೇಳಿದ್ದಾರೆ, ಇದು 7 ಧಾತುಗಳಲ್ಲಿ 7 ಸಾಮದ ಪ್ರತಿಪಾದ್ಯನಾದಂತ ಭಗವಂತ. ಸಾಮ ಅಂದ್ರೆ ಬೇರೆ ಒಂದು ಇಲ್ಲ, ಮಾ ಅಂದ್ರೆ ಹೀಸ್ ಮೆಷರ್ಡ್ ಅಂತ ಅರ್ಥ. ಮೆಷರ್ಡ್ ಅಂದ್ರೆ ತಿಳ್ಕೊಳ್ಳೋದು ಏನು ಅಂತ ತಿಳ್ಕೊಳ್ಬೇಕು. ಸಾ ಅವನೇ ಸಾರ, ಸಾರ ಅಂದ್ರೆ ಎಸೆನ್ಸ್ ಅಂತ ಒಂದು ಅರ್ಥ. ಸಾರ ಅಂದ್ರೆ ಕಂಟ್ರೋಲಿಂಗ್ ಎಂಟಿಟಿ, ಬೇಸಿಕಲಿ ತಿಳುವಳಿಕೆ. ಹಿ ಈಸ್ ದ ಕಂಟ್ರೋಲಿಂಗ್ ಎಂಟಿಟಿ ಎಂಬುದು ಗೊತ್ತಾಗಬೇಕು. ಅದಕ್ಕೆ ಸಾಮ ಅಂತ ಕೇಳಿ, ಸಾಮ ಅಂದ್ರೆ ಸಮನಾಗಿದ್ದಾನೆ ಅಂತ. ಅದೊಂದು ಅರ್ಥ ಆದ್ರೆ ರಾಯರು ಕೊಟ್ಟ, ಆಚಾರ್ಯರು ಕೊಟ್ಟ, ರಾಯರು ಕೊಟ್ಟ ಅರ್ಥ ಹೀಗಿದೆ. ಮಾ ಅಂದ್ರೆ ದಟ್ ವಿಚ್ ಇಸ್ ಟು ಬಿ ಮೆಷರ್ಡ್ ಅಂತ ಅರ್ಥ. ಸಾ ಅಂದ್ರೆ ಈಸ್ ದ ಎಸೆನ್ಸ್, ಈಸ್ ದ ಕಂಟ್ರೋಲರ್ ಅಂತ ತಿಳ್ಕೊಳ್ಳೋದು ಸಾಮ ಅಂತ ಹೇಳ್ತಾರೆ. ಸೊ ಅದನ್ನ ತಿಳ್ಕೊಳ್ಳುವಾಗ ಈ ಸಾಮ ಚಿಂತನೆ, ಅದಕ್ಕೆ ಎಲ್ಲಿ ಎಲ್ಲಿ ಸಾಮ ಚಿಂತನೆ ಅಂದ್ರೆ ಇಟ್ ಬಿಕಮ್ ಸೋ ಕಂಪ್ಲೀಟ್ ಏಳು. ಸೊ ಅದು ನಮ್ಗೆ ಬರಬೇಕಂದ್ರೆ ಎಲ್ಲೆಲ್ಲಿ ಇಟ್ಕೊಳ್ತೀವ, ಸೂರ್ಯ ಮಂಡಲ ಅದೆಲ್ಲ ಇಟ್ಕೊಳ್ತೀವಿ, ಇಟ್ಕೊಳ್ಳಿ. ನಮ್ಮದೇ ದೇಹ ಯಾವತ್ತು ಇರುತ್ತೋ, ಸೂರ್ಯ ಉದಯ ಆಗತ್ತೋ ಅಸ್ತಮನ ಆಗತ್ತೋ ಗೊತ್ತಿಲ್ಲ, ನಮ್ಮ ದೇಹ ಇದೆ. ಇಲ್ಲೇನ ಎಲ್ಲ ಧಾತು ಇದೆ, ಆ ಪ್ರಯೋಜನ ಬರುತ್ತೆ. ಅದು ಅದು ಮಾತ್ರ ಅಲ್ಲ, ಈ ಧಾತುಗಳು ಸರಿಯಾಗಿರ್ಬೇಕಲ್ಲ, ಬೋನ್ಸ್ ಎಲ್ಲ ಸರಿಯಾಗಿರ್ಬೇಕು, ಮಸಲ್ಸ್ ಸರಿಯಾಗಿರ್ಬೇಕು, ಅದಕ್ಕೇನೋ ಆಗತ್ತೆ. ಲೌಕಿಕ ಫಲವೂ ಇದಕ್ಕಿದೆ. ಸೊ ಅದಕ್ಕೆ ಇದನ್ನ ಕೊಟ್ಟು ನೋಡಿ, ಅದ್ ಹೇಳುವಾಗ ನಿಧನ ಹಿಂಕಾರಾದಿ ಸಾಮಗ ಅದರ ನಾಮದಿ ಕರೆಸಿಕೊಂಬ. ಸೊ ಇಂಪಾರ್ಟೆಂಟ್ ಇಸ್, ಈ ಧಾತುಗಳಲ್ಲೇ ಸಾಮಪ್ರತಿಪಾದ್ಯನಾದಂತಹ ಭಗವಂತ ಇದ್ದಾನೆ. ಅಲ್ಲಿ ಅಲ್ಲಿ ಸೇವೆ ಮಾಡ್ಲಿಕ್ಕೆ ಏಳಿದೆ ಅಂತ ಹೇಳ್ತಾರೆ. ಏನಿಟ್ಕೊಳ್ಳಿ, ಎಲ್ಲಾ ದೇವತೆಗಳು ಬರ್ತಾರೆ ಇಲ್ಲ ಅಂತಿಲ್ಲ. ವಿಶೇಷ ಏನು ಅಂದ್ರೆ ಮರುತು ಗಣವನ್ನ ಚಿಂತನೆ ಮಾಡಿ. ಸೊ 49 ಮರುತುಗಳು, ಸೊ 7 7 7 ಇಟ್ಕೊಂಡು ಅಂದ್ರೆ ಏಳೇ ಇದ್ದಾರಂತ ಅರ್ಥಲ್ಲ. 49 ಎಲ್ಲಾ ಕಡೆ ಅವರು ವ್ಯಾಪ್ತರು, ಎಲ್ಲಾ ಕಡೆನು ಇದ್ರು. ವಿಶೇಷವಾದ ಕಾರ್ಯಗಳು 7 7 ಇವರುಗಳು ಮಾಡ್ತಾರೆ ಈ ಪಿಂಡಾಂಡದಲ್ಲಿ ಅಂತ ಅದು ಹೇಳ್ಬಿಟ್ಟು ಆ ಒಂದು ಸಪ್ತ ಧಾತುಗಳು ಆದ ಮೇಲೆ ಅಲ್ಲಿ ಇರುವಂತ ಕೋಶಗಳನ್ನ ಹೇಳ್ತಾರೆ. ಯಾಕೆಂದ್ರೆ ಧಾತುಗಳು ಮಾತ್ರ ನಮ್ಗೆ ಇಲ್ಲ, ಧಾತುಗಳು ಸಹಿತವಾಗಿ ಈ ಕೋಶಗಳು ಅನ್ನಮಯ. ಅದು 4ನೇ ಸಂಧಿಯಲ್ಲಿ ಬಂತ, ಅನ್ನಮಯ ಪ್ರಾಣಮಯ ಮನೋಮಯ ವಿಜ್ಞಾನಮಯ ಆನಂದಮಯ. ಈ ಕೋಶಗಳು ದೇ ಆರ್ ಆಲ್ ಸರ್ವೇಡ್. ಎಲ್ಲಿ ಇದೆ ಅಂತ, ಅನ್ನಮಯ ಕೋಶ ಎಲ್ಲಿ ಇದೆ, ಎಲ್ಲೆಲ್ಲಿ ನಿಮ್ಮ ಊಟ ತಿಂಡಿ ಏನೇನ್ ಮಾಡಿದ್ದ ಎಲ್ಲೆಲ್ಲೆಲ್ಲ ಹೋಗುತ್ತ, ಎಲ್ಲಾ ಕಡೆನೂ ಹೋಗುತ್ತೆ ಅದು. ಸೊ ಎಲ್ಲಾ ಕಡೆನು ಅದು ಇದ್ದೇ ಇರಬೇಕು. ಸೊ ಎಲ್ಲಾ ಕಡೆನು ಎಲ್ಲವೂ ಇದೆ. ಸೊ ದೇ ಆರ್ ಇಂಟರ್ಸ್ಪರ್ಸ್ ಅಂತಲ್ಲ, ಕಂಪ್ಲೀಟ್ ಆಗಿ ಅದು ಇದೆ, ಅದು ಹೊಂದಾಣಿಕೆಯಿಂದ ಎಲ್ಲವೂ ಇದೆ. ಈ ಒಂದು ಧಾತುಗಳಲ್ಲಿನೂ ಇದು ಬೇಕು. ಸೊ ಅದನ್ನ ಅಲ್ಲಿ ಅದು ಹೇಳ್ತಾ ಇದ್ದಾರೆ. ಸೊ ಅದು ಕೋಶಗಳು ಲಿಪ್ತನಾಗಿ ತತ್ವ ದಾಹವೇ ಕೃಪ್ತ ಭೋಗವು ಕೊಡುತ್ತ ಸ್ವಪ್ನ ಶಿಶುಪಿ ಜಾಗ್ರತ ಇವ ತೈಜಸ ಪ್ರಾಜ್ಞ ವಿಶ್ವಾಕ್ಯ ಹೇಳಿದಾರಲ್ಲ ಅಲ್ಲಿ ಫಸ್ಟ್ಲಿ ಹೇಳಿದಂತೆ ಸುರ್ಗರ್ಷ ಅಂತ ಹೇಳಿದಾರಲ್ಲ ಅದನ್ನ ಎಕ್ಸ್ಪ್ಲನೇಷನ್ ಮೂರು. ಇದು ನಾಟ್ ಓನ್ಲಿ ನೋ, ಈ ಧಾತುಗಳು ಈ ಕೋಶಗಳು ಕೀಪ್ ಆನ್ ವರ್ಕಿಂಗ್ ಆಲ್ ದ ಟೈಮ್. ಮೂರು ಅವಸ್ಥೆಗಳನ್ನು ಕೆಲಸ ಯಥಾಯೋಗ್ಯವಾಗಿ ಕೆಲಸಗಳನ್ನು ಮಾಡೇ ಮಾಡುತ್ತೆ ಎಂಬುದನ್ನ ಅದನ್ನ ಹೇಳ್ಬಿಟ್ಟು ಅದಕ್ಕಿಂತ ಇನ್ನೊಂದು ವಿಷಯ ಹೇಳ್ತಾರೆ. ಈ ಏನಂದ್ರೆ ಈ ಧಾತುಗಳು ಎಲ್ಲ ಆಯ್ತು, ಇನ್ನು ಕೆಲವು ಅಂಶಗಳು ನಮ್ಮ ದೇಹದಲ್ಲಿ ಇದೆ ಅದನ್ನೇ ಹೇಳ್ತಾರೆ. ಏನೊಂದು ಜಾಯಿಂಟ್ಸ್, ಒಂದು ಜಾಯಿಂಟ್ ಬರ್ಬೇಕಂದ್ರೆ ಜಾಯಿಂಟ್ಗೆ ಜಾಯಿಂಟ್ ಅಂಡ್ ಮಸಲ್ ವಾಟ್ ಎವರ್ ಅದು ಜಾಯಿಂಟ್ ಮಸಲ್ ಅಂಡ್ ಕನೆಕ್ಟಿಂಗ್ ಥಿಂಗ್ಸ್ ಕನೆಕ್ಟಿಂಗ್ ಟಿಶ್ಯೂ ಏನೇನೋ ಹೇಳ್ತಾರೆ ಸೈನ್ಸ್ ಲಿ. ಸೊ ಇದು ಹೇಗೆ ಅಂದ್ರೆ 360 360 360 ಇದೆ ಅಂದ್ರೆ ಆ 360ಗೆ 360 ಜಾಯಿಂಟ್ಸ್ ಅಂಗುಲಿಯ ಪರ್ವತ ಅಂದ್ರೆ ನಾವು ಜಪ ಇದೆಲ್ಲ ಮಾಡುವಾಗ ಅದನ್ನ ಇಟ್ಕೊಳ್ತೀವಿ. ಜಾಯಿಂಟ್ ಬೆಂಡ್ ಎಲ್ಲಿ ಎಲ್ಲಿ ಆಗುತ್ತೋ ಅಲ್ಲಿ ಅಲ್ಲಿ ಅದು ಪೆಂಡಿಂಗ್ ಪಾಯಿಂಟ್ ಲಿ 360 ಇರುತ್ತೆ. ಇಲ್ಲಿ ಸ್ವರ ಅಕ್ಷರ ಹೇಳುವಾಗ ಅದು ಹೇಳ್ತಾರಲ್ಲ ಸೇಮ್ ಥಿಂಗ್, ಪೂರ್ವಾಕ್ಷರ ಒಂದು ಅಕ್ಷರ ಇನ್ನೊಂದು ಅಕ್ಷರ ಇದಿರುತ್ತೆ, ಅದು ಎರಡು ಸೇರುವಾಗ ಸಂಧಿ. ಸೊ ಅದನ್ನಿಂದ ಒಂದು ನಿಷ್ಪತ್ತಿ ಆಗತ್ತೆ ಅಂತ ಯಾಕೆ ಹೇಳ್ತಾರೋ. ಸೇಮ್ ಸೇಮ್ ಇಸ್ ದ ಪ್ರಿನ್ಸಿಪಲ್. ಐ ಮೇ ನಾಟ್ ನೋ ದ ನೇಮ್ಸ್ ಎಕ್ಸಾಕ್ಟ್ಲಿ ಇಂಗ್ಲಿಷ್ಲಿ ಆರ್ ವಾಟ್ ಎವರ್. ಸೊ ಅದು ಅದಕ್ಕೆ ಬೇಸಿಕಲಿ ಬೇಕಾಗಿ ಬರುತ್ತೆ. ಸೊ ಅದನ್ನ ಇಟ್ಕೊಳ್ತಾ 360 ಅಂತ ಇಟ್ಕೊಂಡು 360 ಇದೆಯಾ ಎಕ್ಸಾಕ್ಟ್ ಮ್ಯಾಮ್ ದೇ ಆಲ್ವೇಸ್ ಮುಂದೆ ಇದು ಟೋಟಲಿ ನಮ್ಗೆ ಉಪಾಸನೆಗೆ ಬೇಕಾದ ಹಾಗೆ ಅಷ್ಟದಳ ಅಂತ ತಗೊಳ್ತಾರೋ ಹಾಗೆ ಇದನ್ನು ದಿಸ್ ಇಸ್ ಇಂಪಾರ್ಟೆಂಟ್ ಇಲ್ಲಿಂದ ಕೆಲಸ ಮಾಡ್ತಾ ಇದು ತಿಳ್ಕೊಂಡ್ರೆ ಆಯ್ತು. ಎಕ್ಸಾಕ್ಟ್ಲಿ ಅದು ನಂಬರ್ಸ್ ಇದೆಯಾ ಐ ಡೋಂಟ್ ನೋ. ಇದು ತಿಳ್ಕೋಬೇಕಾದ ವಿಷಯ 360 ತಿಳ್ಕೊಳ್ಳಿ. ಆ 360 ಜಾಯಿಂಟ್ ಪೋರ್ಷನ್ಸ್ 360 ಅದು ಇನ್ ಬಿಟ್ವೀನ್ ಮಾಡುವಂತ 360 360 360. ಸೊ ಹೀಗೆ ನೀವು ತಿಳ್ಕೊಳ್ಳಿ ಎಲ್ಲಾ ಕಡೆ ವೇರ್ ಎವರ್ ಇಟ್ ಇಸ್ ಜಾಯಿನ್ ವೇರ್ ವೆದರ್ ಯು ಆರ್ ಜಾಯಿನಿಂಗ್ ದ ವರ್ಡ್ಸ್ ಟೂ ಲೆಟರ್ಸ್ ಕಂಬೈನ್ ಮಾಡಿ ನೀವು ಹೇಳ್ತೀಯೋ ಗುರು ಅಂತರ್ಗತ ಗುರು ಅಂತರ್ಗತ ಅಂತ ಹೇಳ್ತಿರೋ ನೀವು ಅದೇ ಅದೇ ಸಂಧಿ ಮಾಡ್ತಿರೋ ನೀವು. ಅದರ್ವೈಸ್ ಈ ಸಂಧಿ ನಮ್ಮ ದೇಹದಲ್ಲಿ ಇರುವಂತ ಸಂಧಿಯ ವಾಟ್ ಎವರ್ ಇಟ್ ಈಸ್ ಪೂರ್ವವರ್ಣ ಉತ್ತರ ವರ್ಣ ಸಂಧಿ ಅಂತ ಹೇಗೆ ತೈತ್ರಿಯದಲ್ಲಿ ಹೇಳ್ತಾರೋ ಹಾಗೆ ಇಲ್ಲಿನ ಈ ದೇವರು ಇಲ್ಲಿ ಮೂರಲ್ಲಿನ ಇದ್ದಾನೆ ಅಂತ ತಿಳ್ಕೊಳ್ಳಿ. ದೇವರಿದ್ದಾನೆ ಅಂದ್ರೆ ಅಲ್ಲಿ ದೇವತೆಗಳು ಇದ್ದಾರೆ. ಸೊ ಜಡ ಮಾತ್ರ ಇಲ್ಲ ಇದು ತಿಳ್ಕೊಳ್ಳಿ. ಇದು ತಿಳ್ಕೊಳ್ಳೋ ಮೂಲಕ ಪ್ರಯೋಜನ ಏನು ಅಂದ್ರೆ ಲೌಕಿಕದಲ್ಲಿ ನಮ್ಗೆ ಯಾವ್ದು ಜಾಯಿಂಟ್ಗಳು ಕೆಲಸ ಮಾಡ್ಬೋದು, ಏನಾರು ಪಾಪ ದೀಪ ಏನಾರು ಇದ್ರೆ ಅದು ನಮ್ಗೆ ನಿವೃತ್ತಿ ಆಗುತ್ತೆ. ಅದು ಒಂದು. ಇನ್ನೊಂದು, ಇದು ದೇವರು ಕೊಟ್ಟದ್ದು, ದೇವರು ಇಟ್ಟದ್ದು, ದೇವರು ನಿಂತಿದ್ದಾನೆ.
ದೇವರ ಚಿಂತನೆಗೆ ನಾವು ಜಪ ಮಾಡುವಾಗ ಒಂದೊಂದು ಒತ್ತಿದಾಗ ಬರೀ ಒತ್ತೋದಲ್ಲ, ಅದು ಅಲ್ಲಿ ದೇವರು ಇದ್ದಾನೆ ಅಂತ ಚಿಂತನೆ, ಅದನ್ನ ಮಾಡು ಅಂತ ಹೇಳ್ತಾರೆ. ಇದು ಹೇಳಿ ಕೊನೆಯಲ್ಲಿ ಮುಕ್ತಾಯ ಮಾಡುವಾಗ ಭಾಗವತದಲ್ಲಿ ಬಂದ ಒಂದು ಒಂದು ಇದನ್ನ ಹೇಳ್ತಾರೆ. ಕೀಟ ಪೇಷಸ್ಕಾರಿ ಅಂತ ಹೇಳುವಾಗ ಅಯ್ಯಾಗೆ ಒಂದು ಹುಳ, ಒಂದು ಹುಳ ಬಂದು ಹುಳವನ್ನ ತಂದು ಒಂದು ಗೂಡಲ್ಲಿ ಇಟ್ಟು ಅದನ್ನ ಸಾಕ್ತಾ ಬರುತ್ತೆ. ಆ ಕೊನೆಯಲ್ಲಿ ಏನಾಗತ್ತಂದ್ರೆ ಫಸ್ಟ್ ಇನಿಷಿಯಲಿ ಆ ಚಿಕ್ಕ ಇದಕ್ಕೆ ಭಯ 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 ಭಯದಂತೆ ಇರತ್ತೆ. ನಮ್ಗೇನು ಸಂಸಾರ ಭಯ 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 ಇರತ್ತೆ, ಬಿಕಾಸ್ ಯು ಕೆನಾಟ್ ಎಸ್ಕೇಪ್. ಅದು ಒಂದು ಮಣ್ಣಿನಿಂದ ಒಂದು ಗೂಡು ಕಟ್ಟತ್ತಂತೆ. ಆ ಗೂಡಲ್ಲಿ ಈ ಒಂದು ಆ ಕೇಟವನ್ನ ಕೀಟವನ್ನ ಇರುತ್ತೆ, ಒಂದು ಹುಳವನ್ನ ಹಾಕತ್ತೆ. ಹಾಕಿ ಇದು ಪೇಷಿಸ್ತಾರೆ, ಇದು ನೋಡ್ ಇದಕ್ಕೆ ಪಂಕ ಇರುತ್ತೆ, ಎಲ್ಲ ಇರುತ್ತೆ ನೋಡ್. ಅದಕ್ಕೆ ಹುಳ ಇಟ್ ಕೆನಾಟ್ ಇವನ್ ಎಸ್ಕೇಪ್ ಕಂಪ್ಲೀಟ್ಲಿ ಇಂಪ್ರಿಸನ್. ಆ ಒಂದು ಮಣ್ಣಿನ ಗೂಡು ಹೇಗೆ ಅಂದ್ರೆ ನಮ್ಮ ಲಿಂಗದೇಹ ತರ ತಂದಿಟ್ಟಿದ್ದಾನೆ. ಇದು ಲಿಂಗದೇಹ ನಮ್ಗೆ ಭಯವನ್ನ ಉಂಟು ಮಾಡತ್ತೆ, ಭಯದಿಂದ ನಾವು ಇರ್ತೀವಿ. ಬಟ್ ನಾವು ಈ ಲಿಂಗದೇಹದಿಂದ ಈ ಸಂಸಾರದಲ್ಲಿ ಬದುಕಲಿಕ್ಕೆ ಬೇಕಾದ ಎಲ್ಲವೂ ದೇವರು, ಅದು ಹೇಗೆ ಆ ಹುಳಕ್ಕೆ ದಿನ ಹೊಟ್ಟೆಗೆ ಏನಾರು ಹಾಕ್ತಾನೋ ಹಾಗೆ ನಮ್ಗೆ ಏನೋ ಹಾಕ್ತಾನ. ಏನೋ ಕಷ್ಟ ದುಃಖ ಎಲ್ಲ ಬರುತ್ತೆ, ಭಯ ಎಲ್ಲ ಬರುತ್ತೆ. ಮೆಲ್ಲ 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 ಓವರ್ ಅ ಪೀರಿಯಡ್ ಆಫ್ ಟೈಮ್ ಅದು ಬಂದು ಇಟ್ ಸ್ಟಾರ್ಟ್ಸ್ ಥಿಂಕಿಂಗ್ ಅಬೌಟ್ ದ ಹುಳ. ಅದ ಬೇಷಸ್ಕಾರಿಯನ್ನ ನೆನಪು ಮಾಡ್ತಾ 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 ಒಂದಿವಸ ಈ ಕೀಟ ಭಾವನವನ್ನ ತೊರೆದು ಕೇಟ ಭಾವ ಅಂದ್ರೆ ಇಟ್ ಫ್ಲೈಸ್ ಕೇಟ ಆಗತ್ತ, ಅದು ಆ ಗೂಡಿನಿಂದ ಹೊರಗೆ ಬಂದು ಜಸ್ಟ್ ಲೈಕ್ ದ ಪೇಷಸ್ಕಾರಿ ತರನೇ ಹೋಗತ್ತ ಅಂತ. ಹಾಗೆ ಅಂದ್ರೆ ಜಸ್ಟ್ ಲೈಕ್ ಅಂತ ಹೇಳ್ತಾರೆ, ಅದೇ ಆಗೋದಿಲ್ಲ. ದೇರ್ ಆರ್ ಟೂ ಥಿಂಗ್ಸ್, ಒಂದು ಅದಾಗತ್ತೆ, ಆ ಒಂದು ಅನದ ಡಿಪೆಂಡೆಂಟ್ ಆಗತ್ತೆ. ಹಾಗೇನೆ ನಾವು ಹಾಕ್ತೀವಿ ಎಂಬುದಕ್ಕೆ ಇದನ್ನ ಕೊಟ್ಟಿದ್ದಾರೆ, ಇದು ತಿಳ್ಕೋಬೇಕು ಅಂತ ಕೊಟ್ಟು ಈ ಮರೆಯದಲ್ಲಿ ಈ ಭಗವತ್ ಈ ಪರಿಯ ದೇಹದಳು ಭಗವತ್ ರೂಪಗಳ ಮರೆಯದಲ್ಲಿ ಮನದಿ ಪದೇ ಪದೇ ಭಕುತೆಯಲ್ಲಿ ಸ್ಮರಿಸುತ್ತಿರುವ ಭಕುತರನ್ನು ಗೋಪತಿ ಜಗನ್ನಾಥ ವಿಠಲನು ಸಮೀಪದನ್ನು ತಾನಾಗಿ ಸಂತತ ಸಾ ಅಪರೋಕ್ಷ ಮಾಡಿ ಪೊರೆವಂತ ಎಲ್ಲ ಕಾಲದಲ್ಲಿ ಅಂತ ಹೇಳ್ತಾರೆ. ಬೋಲಿ ಕೃಷ್ಣಾರ್ಪಣ ಮಸ್ತು. ಏನಾದ್ರು ಕ್ವಶನ್ಸ್ ಆಫ್ ಕೋರ್ಸ್ ಕ್ವಶನ್ಸ್ ಇರತ್ತೆ, ವಿ ವಿಲ್ ಟೇಕ್ ಇಟ್ ಇನ್ ದ ನೆಕ್ಸ್ಟ್ ಕ್ಲಾಸ್. ಕೃಷ್ಣಾರ್ಪಣ ಮಸ್ತು.